ஸ்ரீ குருப்போ நம. ஹரி ஓம். சத்யம் சத்யம் புனசத்யம் விஷ்ணு தீர்த்த பிரசாதத சர்வே காமா பவந்தேவ சுபதோ பிம்பசன்னிதோ. ಇಷ್ಟರವರೆಗೂ ನೋಡಿದ್ದು ಎಚ್ಚರ ಕಾಲದಲ್ಲಿ ಭಗವಂತ ಎಚ್ಚರ ಕಾಲದಲ್ಲಿ ನಾನಾ ರೀತಿಯಾದ ಪದಾರ್ಥಗಳನ್ನು ನಮ್ಮೊಳಗಿದ್ದುಕೊಂಡು, ಅಂದರೆ ನಾನಾ ರೀತಿಯಾದ ರಥ ಮನೆ ಮೊದಲಾದನ್ನ ನಮ್ಮೊಳಗೆ ಇದ್ದು ಆ ಪದಾರ್ಥಗಳ ಮೂಲಕ ಕಟ್ಟಿಸಿ ಎಲ್ಲ ಹೊರಗಿನದ್ದನ್ನು ಸೃಷ್ಟಿ ಮಾಡುತ್ತಾರೆ, ತಯಾರು ಮಾಡಿಸ್ತಾ ಇದ್ದಾರೆ. ಹಾಗೆ ಎಚ್ಚರ ಕಾಲದಲ್ಲೇನೆ ಮನಸ್ಸಿಲನ್ನದೆ ಧ್ಯಾನ ಅಥವಾ ಹಗಲುಗನಸು, ಅಂಥ ಕಾಲದಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಪಟ್ಟಣ ಗೋಪುರ ಅದು ಇದು ಮನಸ್ಸಿನಲ್ಲೇ ಕಲ್ಪನೆ ಮಾಡಿಸ್ತಾನೆ. ಹೇಗೆ ಮಾಡಿಸ್ತಾನೆ ಅಂದರೆ ಜೀವನ ಪ್ರಯತ್ನದ ಮೂಲಕ, ಜೀವನ ಪ್ರಯತ್ನದಲ್ಲಿ ತನ್ನ ಪ್ರಯತ್ನವನ್ನು ಇಟ್ಟು ತನ್ನ ಪ್ರಯತ್ನದ ಮೂಲಕ ಜೀವನ ಪ್ರಯತ್ನವನ್ನು ಮಾಡಿಸಿ ಆ ಮಾಡಿಸುವುದ ಮೂಲಕ ಮಾನಸಿಕವಾದ ಪದಾರ್ಥಗಳ ಸೃಷ್ಟಿ ಯಾವಾಗ ಎಚ್ಚರ ಕಾಲದಲ್ಲೇ ಹಗಲಗನಸಿನಲ್ಲೇ ಧ್ಯಾನದಲ್ಲೇ ಮಾಡಿಸ್ತಾ ಇದ್ದಾನೆ. ಹಾ, ಹಗಲಗನಸು ಸತ್ಯ. ಹಗಲಗನಸಿನಲ್ಲಿ ಏನು ನಾವು ಕಲ್ಪನೆ ಮಾಡ್ತೀವಲ್ಲ, ಆ ಹಗಲಗನಸು ಸತ್ಯ ಅಂದ್ರೆ ಯಾವ ಭಾಗ ಸತ್ಯ? ನಾ ಅದೇ ಹೇಳ್ತಾ ಇದ್ದು, ಎಚ್ಚರ ಇದ್ದಾಗಲೇನೆ, ಎಚ್ಚರ ಇದ್ದಾಗಲೇನೆ ಮನಸ್ಸು ಸುಮ್ಮನೆ ಕೂತಾಗ ಆಲೋಚನೆಗಳು ಬಂದಾಗ ಅಲ್ಲಿ ಕಲ್ಪನೆಯಾಗಿ ಮಾನಸಿಕವಾದ ಪದಾರ್ಥಗಳ ಕಲ್ಪನೆ ಆಗ್ತಾ ಇರುತ್ತಲ್ಲ, ಆ ಪದಾರ್ಥಗಳ ಕಲ್ಪನೆ ಸತ್ಯ, ಆ ಪದಾರ್ಥಗಳು ಸತ್ಯ. ಹೊರಗಿನ ಪದಾರ್ಥದಂತೆ ಅಲ್ಲ, ಆ ಭಾಗ ಸುಳ್ಳು. ಯಾವ ಭಾಗ? ಹೊರಗಿನ ಪದಾರ್ಥದಂತೆ ನಮ್ಮ ಮನಸ್ಸಿನಲ್ಲಿ ಬಂದ ಪದಾರ್ಥ ಎಂಬುದು ಸುಳ್ಳು. ಹೇಗೆ ಕನಸಿನಲ್ಲಿ ವಾಸನಾಮಯವಾದ ಪದಾರ್ಥಗಳು ಬಂದರೆ ಕನಸಿನಲ್ಲಿ ಬಂದ ಪದಾರ್ಥಗಳು ಹೇಗೆ ಸತ್ಯವೋ, ನಮ್ಮ ಮನಸ್ಸಿನಲ್ಲಿ ಬಂದ ಅಂದರೆ ಧ್ಯಾನದಲ್ಲಿ ಅಥವಾ ಹಗಲು ಕನಸಿನಲ್ಲಿ ಪದಾರ್ಥಗಳು ಮನಸ್ಸಿನಲ್ಲಿ ಸೃಷ್ಟಿಯಾದರೆ, ಸೃಷ್ಟಿ ಅಂದರೆ ಕಲ್ಪನೆ ಆಗುತ್ತೆ, ಆ ಕಲ್ಪನೆ ನಮ್ಮ ಪ್ರಯತ್ನ ಇರುತ್ತೆ. ಸ್ವಪ್ನದಲ್ಲಿ ನಮ್ಮ ಪ್ರಯತ್ನ ಇರಲ್ಲ, ದೇವರು ನಮ್ಮಿಂದ ಪ್ರಯತ್ನ ಮಾಡಿಸದೆ ಸ್ವಪ್ನದಲ್ಲಿ ಸೃಷ್ಟಿ ಮಾಡುತ್ತಾರೆ. ಹಗಲಗನಸಿನಲ್ಲಿ ನಮ್ಮ ಪ್ರಯತ್ನ ಮಾಡಿಸಿ ತಾನೇ ಅದನ್ನು ಸೃಷ್ಟಿ ಮಾಡಿಸ್ತಾರೆ. ಸತ್ಯವಾದ್ದೆ ಯಾವ ಅದಲ್ಲ, ಯೋಚನೆ ಅಲ್ಲ ನಾನು ಹೇಳ್ತಾ ಇದ್ದೆ ಅಲ್ಲ, ಅದು ಬೇರೆ. ಮನಸ್ಸಿಗೆ ನಾನಾ ಯೋಚನೆಗಳು ಬರುವುದು, ಅದಲ್ಲ ಇರಲಿ ಅಲ್ಲ, ಅಲ್ಲಿ ಪದಾರ್ಥಗಳ ಕಲ್ಪನೆ ಆಗ್ತಾ ಇದೆಯಾ ಬೇರೆದು? ಇಲ್ಲಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತಾ ಇದೋ ನಮಗೆ ಕ್ಲಾರಿಟಿ ಬರ್ತಾ ಇಲ್ಲ. ಹೌದು, ನೀವು ಊಟ ಮಾಡೋ ಕಾಲಕ್ಕೆ ನಿಮ್ಮ ಮನಸ್ಸಿಗೆ ಏನೇನು ಬರ್ತಾ ಇದೆ ಎಂಬುದು ನಮಗೆ ಕ್ಲಾರಿಟಿ ಇಲ್ಲ, ಆದ್ದರಿಂದ ಏನು ಬರ್ತಾ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಹೋಗ್ಲಿ, ನಾ ಅಲ್ಲ, ನಿಮಗೆ ನಾನು ಹೇಳಿದ ವಿಷಯ ಅರ್ಥ ಆಗ್ಲಿಲ್ಲ. ನೀವು ಏನೇ ಚಿಂತನೆ ಮಾಡುವಾಗ ಮನಸ್ಸು ಬೇರೆ ಕಡೆಗೆ ಹೋದರೆ ಮನಸ್ಸು ಬೇರೆ ಕಡೆ ಹೋದದ್ದು ದೇವರೇ ಕೃಷ್ಣಾರ್ಪಣ ಸ್ವಾಮಿ ಅಲ್ಲಿ ಕಳಿಸಿದ್ಯಾ ಅಂತ ಆಗುತ್ತೆ. ಆ ವಿಷಯ ಹೇಳ್ತಾ ಇಲ್ಲ, ಇದು ಹಾಗಲ್ಲ. ಕೂತ ಕಡೆ ಮನಸ್ಸಿನಲ್ಲಿ ಇಲ್ಲಿ ಇಲ್ಲದ ಪದಾರ್ಥಗಳ ಕಲ್ಪನೆ, ವೈಶ್ವಾನರ ಯಜ್ಞದಲ್ಲಿ ಅಲ್ಲಿ ಇದ್ದ ಪದಾರ್ಥಗಳನ್ನೇ ಕೃಷ್ಣಾರ್ಪಣ ಅಂತ ಇದ್ದೀರಾ? ಇಲ್ಲಿ ಹಾಗಲ್ಲ, ಸುಮ್ಮನೆ ಕೂತಾಗ ಮನೆ ಕಟ್ಟಿದಂತೆ ಮನೆಯಲ್ಲಿ ಹೋದಂತೆ ಇವೆಲ್ಲ ಕಲ್ಪನೆಗಳು ಬರ್ತಾ ಇರುತ್ತಲ್ಲ, ಆ ಪದಾರ್ಥದ ಕಲ್ಪನೆ, ಆ ಕಲ್ಪನೆಗಳೆಲ್ಲ ಕೂಡ ಆ ವಾಸನಾಮಯವಾದ ಪದಾರ್ಥಗಳು, ಅದು ಸತ್ಯವಾದ್ದೆ. ಅಲ್ಲೂ ಭಗವಂತ ಪ್ರವೇಶ ಮಾಡಿಸಿ ಅವನ ತೋರಿಸ್ತಾ ಇರುತ್ತಾನೆ. ಈ ರೀತಿಯಾಗಿ ಮಾಡಿ ಹೇಳುತ್ತಾ ಇದ್ದಾರೆ. ಸೃಜನ್ನಪಿ, ವಿಶೇಷವಾಗಿ ತಾನೇ ಸೃಷ್ಟಿ ಮಾಡುತ್ತಾ ಇದ್ರೂ ಕೂಡ ಜೀವ ಪ್ರಯತ್ನೈಹಿ ಉಕ್ತ ರೂಪಾನ್ ಸಮಸ್ತ ಪದಾರ್ಥಾನ್ ಸೃಷ್ಟುವ, ತನ್ನ ಪ್ರಯತ್ನದ ಮೂಲಕ ಜೀವ ಪ್ರಯತ್ನವನ್ನು ಮಾಡಿಸಿ ಈ ಪದಾರ್ಥಗಳ ಸೃಷ್ಟಿ ಮಾಡಿಸ್ತಾನಂತೆ. ಹಗಲು ಕನಸಿನಲ್ಲಿ, ಧ್ಯಾನದಲ್ಲಿ, ಧ್ಯಾನದಲ್ಲೂ ಮನಸ್ಸಿನಲ್ಲಿ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡುತ್ತಾ ನಾನಾ ಪದಾರ್ಥಗಳನ್ನ ಒಳ್ಳೆ ಅಡಿಗೆ ಮೊದಲಾದ್ದು ಕಲ್ಪಿಸಿ ದೇವರಿಗೆ ಕೊಡಬಹುದು, ಕೊಡಬೇಕು. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಆ ನೆನೆಯೋದು ಅಂದ್ರೆ ಪದಾರ್ಥ ಕಲ್ಪನೆ, ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಸೃಷ್ಟಿ ಮಾಡಿ ತತ್ ಸತ್ತಾ ಪ್ರವೃತ್ತಿಯಾದಿ ಪ್ರಧಾನಾಯ ತತ್ತನ್ನಾಂನ ತತ್ತದಾಕಾರೇಣ ತದ ಅಧಿಷ್ಠಿತ ಯೈವ ಸೃಷ್ಟಿ. ಆ ನೆನೆಸೋದಲ್ಲ, ನೀವು ನೈವೇದ್ಯ ಕಾಲಕ್ಕೆ ಪದಾರ್ಥದಲ್ಲಿರುವ ಭಗವದ್ ರೂಪ ಇದು ನೆನೆಸ್ತೀರ, ಹಾಗಲ್ಲ. ಮನಸ್ಸಿನಲ್ಲಿ ಭಗವದ್ ರೂಪ ಚಿಂತನೆ ಮಾಡಿ ಇಲ್ಲದ ಪದಾರ್ಥ, ಮುಂದೆ ಇಲ್ಲದ ಪದಾರ್ಥ ಮನಸ್ಸಲ್ಲೇ ನಾನಾ ಭಕ್ಷ್ಯಗಳು ಎಲ್ಲ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ, ನಾನಾ ಬಂಗಾರದ ತಟ್ಟೆಗಳು ವಜ್ರದ ತಟ್ಟೆ ಎಲ್ಲ ಕಲ್ಪನೆ ಮಾಡಿ ಅದರಲ್ಲಿ ದೇವರಿಗೆ ನೈವೇದ್ಯ ಎಂಬುದು ಮನಸ್ಸಲ್ಲಿ ಮಾಡಬಹುದು. ಮನಸ್ಸಲ್ಲೇ ಪದಾರ್ಥ ಕಲ್ಪನೆ, ಆ ಕಲ್ಪನೆ ಮಾಡುವಾಗ ಎಚ್ಚರ ಇರುತ್ತೆ, ಪದಾರ್ಥ ಕಲ್ಪನೆ ಆಗಿರುತ್ತೆ. ಅದು ಹೇಗಾಗುತ್ತೆ? ಭಗವಂತ ನಮ್ಮಿಂದ ಮಾಡಿಸ್ತಾನೆ. ಆ ಕಲ್ಪನೆವಾದ ಪದಾರ್ಥ ಸತ್ಯವೋ ಸುಳ್ಳೋ ಅಂತ ಮತ್ತೆ ಪ್ರಶ್ನೆ. ಸತ್ಯ ಎಂಬುದು ತಾತ್ಪರ್ಯ. ಅದಕ್ಕೆ ಇಮ್ಯಾಜಿನೇಷನ್ ಅಂತ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಬರತಕ್ಕಂಥದ್ದು. ಇಲ್ಲಿ ಕಲ್ಪನೆ ಅಂದ್ರೆ ಸತ್ಯವಾದ ಆ ಪದಾರ್ಥ ತಯಾರಾಗ್ತಾ ಇದೆ, ಅವನಿಗೆ ಇಮ್ಯಾಜಿನೇಷನ್ ಇಲ್ಲದ್ದು ಅಂತ ಒಂದು ತಲೆಯಲ್ಲಿ. ಇಮ್ಯಾಜಿನೇಷನ್ ಶಬ್ದಕ್ಕೆ ಆಂಗ್ಲದವರಿಗೆ ಇಮ್ಯಾಜಿನೇಷನ್ ಶಬ್ದಕ್ಕೆ ಇಲ್ಲದ್ದನ್ನ ಕಲ್ಪಿಸಿದ್ದು ಅಂದ್ರೆ ಆ ಕಲ್ಪಿತವಾದ್ದು ಸುಳ್ಳು ಅಂತಾನೆ ಕನ್ಫರ್ಮೇಶನ್. ಅವರಿಗೆ ತಲೆಯಲ್ಲಿ ಏನು ಕಲ್ಪನೆ ಬಂತಲ್ಲ, ಇವಾಗ ಮನಸ್ಸಲ್ಲಿ ನಾನಾ ಒಳ್ಳೆ ಬೆಳ್ಳಿ ತಟ್ಟಿ ಬಂಗಾರ ತಟ್ಟೆಯಲ್ಲಿ ಒಳ್ಳೆ ಹಣ್ಣು ಹಂಪಲು ಎಲ್ಲ ಮನಸ್ಸಲ್ಲಿ ಕಲ್ಪನೆ ಮಾಡಿದ್ರಿ, ಮಾಡಿ ಕೃಷ್ಣಾರ್ಪಣ ಅಂದ್ರಿ, ಅವನ ಇಮ್ಯಾಜಿನೇಷನ್ ಅಂತ ಹೇಳಿ ಹೊಡೆದಾಗ್ಬಿಡ್ತಾನೆ, ಇಟ್ ಇಸ್ ನಾಟ್ ದೇರ್ ಅಂತೇಳಿ. ನಾವು ಹಾಗಂಬಲ್ಲ, ಆ ನೀವು ಕಲ್ಪನೆ ಮಾಡಿದ ಹಣ್ಣು ಹಂಪಲು ಎಲ್ಲ ಇದೆ, ಅದನ್ನು ದೇವರು ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ದಾಸರಾಯರ ಶಬ್ದ ಪ್ರಯೋಗ, ಮನದೊಳಗೆ ಸುಂದರ ಪದಾರ್ಥವ ನೆನೆದು, ಬರೇ ನೆನೆದ್ರೆ ಇದೆಯಾ ಇಲ್ಲವಾ ಅಂದ್ರೆ ಕೊಡೆ ಅಂತ ಹೇಳ್ತಾರೆ. ಇದ್ರೆ ತಾನೇ ಕೊಡ್ಲಿಕ್ಕಾಗುತ್ತೆ, ಇರದಿದ್ರೆ ಕೊಡ್ಲಿಕ್ಕಾಗಲ್ಲ. ಆ ಮನಸ್ಸಿನಲ್ಲಿ ಪದಾರ್ಥಗಳನ್ನ ನೆನೆದಾಗ, ಅದು ರೂಪ ತಾಳಿದಾಗ, ಅದರೊಳಗೆ ಭಗವದ್ ರೂಪ ಬಂದು ನಿಲ್ಲುತ್ತೆ. ದೇವರಿಗೆ ನೈವೇದ್ಯ ಆಗ್ತಾ ಇದೆ, ಹೊರಗೆ ಪದಾರ್ಥ ಇದೆ. ಯಾವುದು ನಿಮಗೆ ಇಷ್ಟವಾದಂತಹ ಪದ? ಭಗವಂತನಿಗೆ ನೈವೇದ್ಯ ಕೊಡುವಂತ ಪದಾರ್ಥ, ಅದು ಬಿಸಿಬೇಳೆ ಭಾತೋ ಇನ್ಯಾವುದೋ, ಅದನ್ನೇ ಮನಸ್ಸಲ್ಲೂ ಕಲ್ಪನೆ ಮಾಡಿದ್ದೀರಾ. ಏಕಕಾಲದಲ್ಲಿ ಒಳಗಿರುವ ಪದಾರ್ಥ ಹೊರಗಿರುವ ಪದಾರ್ಥ ಎರಡನ್ನೂ ಕೃಷ್ಣಾರ್ಪಣ ಅಂದಿದ್ದೀರಾ. ದೇವರು ಒಳಗಿದ್ದನ್ನು ತಗೊಂಡಾನಾ ಇಲ್ವಾ ಅಂದ್ರೆ ಖಚಿತವಾಗಿ ತಗೊಳ್ತಾನೆ ಎಂಬುದು ತಾತ್ಪರ್ಯ. ಇದ್ರೆ ತಾನೇ ತಗೊಳ್ಳೋದು, ಇಲ್ಲದಿದ್ದನ್ನು ತಗೊಳ್ಳಿಕ್ಕಾಗುತ್ತಾ ನಿಮಗೆ? ಇಲ್ಲ. ಹಾಗೆ ಆ ಪದಾರ್ಥವನ್ನ ತಗೊಳ್ಳೋತಾಕತ್ತು ದೇವರಿಗೆ ಮಾತ್ರ, ನಿಮಗಿಲ್ಲ. ನಮಗಿಲ್ಲ ಆದ್ದರಿಂದ ಆ ಪದಾರ್ಥವನ್ನ ತಗೊಳ್ಳೋತಾಕತ್ತು ನಮ್ಮ ಪಾಲಿಗೆ ಇಲ್ಲ. ದೇವರು ತಗೊಳ್ತಾನಾದ್ದರಿಂದ ದೇವರ ಪಾಲಿಗೆ ಅದು ಇದೆ, ಸತ್ಯವಾದ ಪದಾರ್ಥ. ಅದನ್ನೇ ಹೇಳ್ತಾ ಇದ್ದಾರೆ. ಈ ವಿಷಯ ನಿಮಗೆ ಸಾಮಾನ್ಯ ಗೊತ್ತಿರಲ್ಲ. ಸ್ವಪ್ನ, ಸ್ವಪ್ನದಲ್ಲಿ ಪದಾರ್ಥ, ಅದು ಮಾನಸಿಕವಾದಂತಹ ವಾಸನಾಮಯ ಪದಾರ್ಥ ಅಂತ ಕಲ್ಪನೆ ಅಂದ್ರೆ ಭಗವಂತನೇ ಅದು ಸೃಷ್ಟಿ ಮಾಡುತ್ತಾನೆ ಎಂಬ ವಿಷಯ ಗೊತ್ತಿರಬಹುದು. ಆ ಪದಾರ್ಥಗಳು ಸತ್ಯ ಎಂಬ ವಿಷಯ ಗೊತ್ತಿರಬಹುದು. ಆದರೆ ಎಚ್ಚರದಲ್ಲೇ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದಂತಹ ಪದಾರ್ಥಗಳೂ ಸತ್ಯವೇ ಅಂತ ನಮಗೆ ಗೊತ್ತಿಲ್ಲ. ಅದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹೇಳ್ತಾ ಅಲ್ಲೂ ಭಗವದ್ ರೂಪಗಳು ಬರುತ್ತಂತೆ. ಹಾಗಾದರೆ ಭಗವಂತ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಭಕ್ಷ್ಯದಲ್ಲಿ ಏನ್ ತಗೊಂಡ ಅಂದರೆ ಅಲ್ಲೂ ತನ್ನ ರೂಪಗಳೇ ಇವೆ, ಆ ರೂಪಗಳನ್ನೇ ಸ್ವೀಕಾರ ಮಾಡುತ್ತಾನೆ. ಹೊರಗಿರುವ ಪದಾರ್ಥದಲ್ಲೂ ಅದೇ ರೂಪಗಳಿವೆ, ಆ ರೂಪಗಳೇ ಸ್ವೀಕಾರ ಮಾಡುತ್ತಾನೆ. ದೇವರಿಗೆ ಎರಡೂ ಭಕ್ಷ್ಯ ಬಂತು, ನಮಗೆ ಮಾತ್ರ ಹೊರಗಿಂದ ಮಾತ್ರ ಇದೆ. ಅದಕ್ಕೆ ಹೇಳುತ್ತಾರೆ ಭಗವಂತನಿಗೆ ಮನಸ್ಸಿನಲ್ಲಿ ನೆನೆದು ಕೊಟ್ರೆ ಸಾಕ್ಷಾತ್ತಾಗಿ ಕೊಟ್ಟು ಬಿಡುತ್ತಾನೆ ಭಗವಂತ. ಯಾಕೆ ನಮಗೆ ಮನಸ್ಸಲ್ಲಿ ಮತ್ತು ಆತ ತಿರುಗಿ ಕೊಟ್ರೆ ತಗೊಳ್ಳೋ ಯೋಗ್ಯತೆ ಇಲ್ಲ, ಅದಕ್ಕೆ ಸಾಕ್ಷಾತ್ತಾಗಿ ಕೊಡುತ್ತಾನೆ. ಏವಂ ಜಾಗ್ರದವಸ್ಥಾಯಾಮೇವ, ಶಬ್ದಗಳು ನೋಡಿ, ಎಚ್ಚರ ಕಾಲದಲ್ಲೇನೆ ಸಂಸ್ಕಾರ ಉಪಾದಾನಕಾನ್ ಪದಾರ್ಥಾನ್ ಸೃಷ್ಟ್ವಾ. ಸಂಸ್ಕಾರವೇ ಉಪಾದಾನ ಅಂದರೆ ಮಣ್ಣಿನಂತೆ ಸರಕಾಗಿರುವಂಥ ಪದಾರ್ಥಗಳನ್ನ ಚೆನ್ನಾಗಿ ಸೃಷ್ಟಿ ಮಾಡಿ ಜೀವ ಮನೋದ್ವಾರ ಬಾಹ್ಯ ಮನಸ್ಥಿತೇನ ಅನಿರುದ್ಧಾಖ್ಯೇನ ಸಮನಸ ತಾನ್ ಸರ್ವಾನ್ ಅನುಭವತಿ. ಆ ಭಗವಂತ ಏನು ಮಾಡುತ್ತಾನೆ, ಆ ಪದಾರ್ಥಗಳ ಸೃಷ್ಟಿ ಮಾಡಿಸಿ ಆ ಪದಾರ್ಥಗಳಲ್ಲಿರುವಂಥ ರೂಪಗಳನ್ನ ತಾನು ಸ್ವೀಕಾರ ಮಾಡುತ್ತಾನೆ, ಮನಸ್ಸಿನ ಮೂಲಕವೇ ಸ್ವೀಕಾರ ಮಾಡುತ್ತಾನೆ. ಸ್ವೀಕಾರ ಮಾಡಿ ನಮಗೆ ಅದರ ಅನುಭವ ಕೊಡುತ್ತಾನೆ, ಹಾಗೆ ಸುಖ ಕೊಡುತ್ತಾನೆ. ಅದರ ಹೇಳುತ್ತ ಅನುಭವಂಸ್ತು ಹೇಗಾಗಿರುತ್ತೆ, ಭಗವಂತ ನಮಗೆ ತಾನು ಆಲೋಚನೆ ಮಾಡಿ ನಮಗೆ ಆಲೋಚನೆ ಕೊಡಬೇಕು, ತಾನು ಅನುಭವಿಸಿ ನಮಗೆ ಅನುಭವ ಕೊಡಬೇಕು. ಹೇಗೆ ಕೊಡುತ್ತಾನೆ ಅಂದರೆ, ಒಂದೊಂದು ಸಲ ಕಂಚಿ ದೇಶದಲ್ಲಿ ಕಂಚ್ಯಾಂ ತ್ರಿಭುವನ ತಿಲಕೋ ಭದ್ರಸೇನಾಖ್ಯೋ ರಾಜಾ ಭವೇಯಂ, ನಾನು ರಾಜ ಆಗಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅವಾಗ ರಾಜನ ಕಲ್ಪನೆ, ಒಳ್ಳೆ ಪೇಟ ಗೀಟ ಕಟ್ಟಿ ಎಲ್ಲ ತಲೆಯ ಮೇಲೆ ಕಿರೀಟ ಇಟ್ಟು ಇಟ್ಟಂತೆ ಕಲ್ಪನೆ ಹೋದಂತೆ ಅದೆಲ್ಲ ಬರ್ತಾ ಇರುತ್ತೆ. ತಥಾ ಛತ್ರ ಚಾಮರಾದಿ ನಾನಾ ವಿಧ ರಾಜೋಪಚಾರೈಹಿ ಸೇವಕೈಹಿ ಭೃತ್ಯವರ್ಗೈಹಿ ದೇವ ಮನೋಮೋಹಿನೀಭಿ ಸುಂದರಿಭಿ ಪರಿಕಲ್ಪಿತ ಕಾಮೋಪಚಾರೈಶ್ಚ ವೃತಃ. ನಾನಾ ರೀತಿಯಾಗಿರ್ತಕ್ಕಂಥ ಛತ್ರ ಚಾಮರ ಉಪಚಾರ, ನಾನಾ ಸ್ತ್ರೀಯರು ಎಲ್ಲ ಹಿಂದೆ ರಾಜರಿಂದ ಹೋಗ್ತಾ ಇರ್ತಾರಲ್ಲ, ಆ ಥರ ನಾನಾಗ್ಬೇಕು. ಅವನಿಗೇನಿರಲ್ಲ, ಎಲ್ಲೋ ರೋಡಲ್ಲಿ ಮಲ್ಕೊಂಡಿರ್ತಾನೆ, ತಲೆಯಲ್ಲಿ ಮಾತ್ರ ಎಲ್ಲ ಕಲ್ಪನೆ ಆಗ್ತಾ ಇರುತ್ತೆ. ಇನ್ನ ಅಜಾತ ಶತ್ರು ಅವನ ಕಲ್ಪನೆಗಳು, ನನಗೆ ರಾಜ ಅಂದ್ರೆ ಶತ್ರುಗಳು ಜಾಸ್ತಿ ಅಲ್ಲ, ನಮ್ಮ ಶತ್ರುಗಳು ಯಾರಿರಬಾರ್ದು. ಅಜಾತ ಶತ್ರು ಇಚ್ಛಾಮೃತಿ, ಸಾವೇ ಬರಬಾರ್ದು, ಯಾವಾಗ ಬೇಕಾದ್ರೆ ಅವ ಸಾಯ್ಬೋದು. ಇನ್ನ ಸರ್ವ ವಿದ್ಯಾಸು ನಿಪುಣ, ಎಲ್ಲಾ ವಿದ್ಯೆಗಳಲ್ಲೂ ನಾನು ನಿಪುಣ ಆಗಿರಬೇಕು. ಆದಮೇಲೆ ಮುಂದೆ ಹೇಳ್ತಾನೆ ಯುವ, ಯಾವಾಗ್ಲೂ ಯಂಗ್ ಮತ್ತು ಮುದುಕ್ತನ ಬರಲೇಬಾರದು. ರೂಪ ಔದಾರ್ಯ ವೀರ್ಯಾದಿ ಅನೇಕ ಗುಣ ಗಣ ಮಂಡಿತಶ್ಚ ಭವೇಯಂ, ನಾನು ಇಂಥ ನಾನಾ ಗುಣಗಣಗಳಿಂದ ಮಂಡಿತನಾಗಿರಬೇಕು, ಬಹಳ ಚೆನ್ನಾಗಿರಬೇಕು. ಇತ್ಯಾದಿ ರೂಪಂ ಮನೋರಥಂ ಕರೋತಿ. ಭಗವಂತ ನೋಡಿ, ಈ ಥರ ನಮಗೆ ಬರಬೇಕಾದರೆ ದೇವ ನಮ್ಮ ಕರ್ಮಾನುಸಾರ ಹಾಗೆ ಆಲೋಚನೆ ಮಾಡಿದರೆ ಜೀವ ಹಾಗೇ ಆಲೋಚನೆ ಮಾಡುತ್ತಾನೆ, ಇದು ಹೇಳ್ತಾ ಇದ್ದಾರೆ. ಕದಾಚಿತ್ ರಾಜೈವ ಅಹಂ ಅಸ್ಮಿ ಇದಾನೀಂ ಉಕ್ತಾನೇಕ ಗುಣಗಣ ಮಂಡಿತಶ್ಚ ಅಸ್ಮಿ ಇತ್ಯಾದಿ ರೂಪಂ ಧ್ಯಾನಂ ಕರೋತಿ. ಕೆಲವೊಮ್ಮೆ ಧ್ಯಾನ ಮಾಡುತ್ತಾನಂತೆ, ನಾನು ಹೀಗಿದ್ದೇನೆ ಹಾಗಿದ್ದೇನೆ. ಧ್ಯಾನ ಅಂದೇನು, ಮನೋರಥ ಅಂದ್ರೇನು? ಮನೋರಥದಲ್ಲಿ ಬಿಟ್ಟು ಬಿಟ್ಟು ಮನಸ್ಸು ಹೋಗ್ತಾ ಇರುತ್ತೆ, ಧ್ಯಾನದಲ್ಲಿ ಒಂದೇ ಸಮನೆ ಬರ್ತಾ ಇರುತ್ತೆ. ದೇವ ಮಾಡಿದ್ದಕ್ಕೆ ಪ್ರತಿಬಿಂಬತ್ವಾತ್ ತದುಭಯಂ ಜೀವೋಪಿ ಕರೋತಿ. ಪ್ರತಿಬಿಂಬನಾದ್ದರಿಂದ ಜೀವನು ಕೂಡ ಹಾಗೇ ಆಲೋಚನೆ ಮಾಡಿ ಹಾಗೇ ಬರ್ತಾ ಬರ್ತಾನೆ. ಇನ್ನು ಹೇಳ್ತಾರೆ, ಮುಂದೆ ಹೇಳ್ತಾರೆ, ಕದಾಚಿತ್ ಸೋಪಾಸನಾದಿ ಮನೋರಥಂ ಧ್ಯಾನಂ ಕರೋತಿ. ಭಗವಂತ ನಮ್ಮಲ್ಲಿ ನಿಂತುಕೊಂಡು ಒಳ್ಳೆ ಉಪಾಸನ ಎಲ್ಲ ಮಾಡಬೇಕು ಎಂಬ ಮನಸ್ಸು ಸಂಕಲ್ಪ ಎಲ್ಲ ಮಾಡುತ್ತಾನೆ, ಹಾಗೆ ಧ್ಯಾನವನ್ನು ಭಗವಂತ ಮಾಡುತ್ತಾನೆ. ಅವಾಗ ಜೀವೋಪಿ ಕರೋತಿ, ಜೀವನು ಕೂಡ ಧ್ಯಾನವನ್ನು ಮಾಡುತ್ತಾನೆ. ಹೀಗೆ ಮಾಡುತ್ತಾನೆ ಅಂದ್ರೆ ನಮ್ಮಿಂದ ಏನೇನಾಗಬೇಕು ಅದು ದೇವ ಮಾಡಿ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಮಾಡಿ ಮಾಡಿಸುವ ಎಂಬ ಶಬ್ದದ ಪ್ರಯೋಗ ಅರ್ಥವನ್ನು ತೋರಿಕೊಡುತ್ತಾ ಇದ್ದಾರೆ. ಇನ್ನ ಕದಾಚಿತ್ ಬರೀ ಸುಖ ಮಾತ್ರ ಅಲ್ಲ, ಕರ್ಮಾನುಸಾರೇಣ ಜೀವಸ್ಯ ಸುಖ ದುಃಖಾದಿದಾನಾಯ. ಸ್ವಾಮಿ, ನಮಗೆ ಸುಖ ದುಃಖ ಕೊಡಲಿಕ್ಕೆ ನಿರ್ದೋಷ ಪೂರ್ಣಾನಂದೋಪಿ, ಅವನಿಗೆ ಆನಂದ ಪೂರ್ಣ, ನೋ ದೋಷವೇ ಇಲ್ಲ. ಇಚ್ಛಯ, ಅವನೇನು ಮಾಡುತ್ತಾನೆ, ದುಃಖ ಪಟ್ಟಂತೆ ತಾನು ಇದ್ದರೆ ನಮಗೆ ದುಃಖ ಬರುತ್ತೆ, ಸುಖಪಟ್ಟಂತೆ ಇಟ್ಟರೆ ತಾನು ಅನುಭವಿಸಿದರೆ ನಮಗೆ ಸುಖ ಬಂದಂತೆ ಆಗುತ್ತೆ. ಇದನ್ನ ಹೇಳ್ತಾ ಇದ್ದಾರೆ. ಪ್ರತಿಬಿಂಬಸ್ಯ ಜೀವಸ್ಯ ಸುಖ ದುಃಖಾಧಿಕಂ ಪ್ರಯಚ್ಛತಿ. ಇದೆಲ್ಲವನ್ನ ಭಗವಂತ ಹೀಗೆ ಕೊಡ್ತಾ ಇದ್ದಾನೆ. ಏನ್ ಗೊತ್ತಾಯಿತು? ದೇವರು ಕೊಡ್ತಾ ಇದ್ದಾರೆ ಎಂದು ಗೊತ್ತಾಯಿತು. ಅಂದರೆ ಒಂದು ಸಲನ ಎರಡು ಸಲನ ಬೆಳಿಗ್ಗಿಂದ ರಾತ್ರಿ ಮಲಗೋ ಪರ್ಯಂತ ಕ್ಷಣ ಕ್ಷಣಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಮನಸ್ಸಿನಲ್ಲಿ ಸುಖ ದುಃಖ ಪ್ರತಿಯೊಂದು ಕೆಲಸ ತಾ ಮಾಡಿ ಮಾಡಿಸಿದರೆ ಹೊರತು ನಾವು ಮಾಡಲ್ಲ, ಹೀಗೆ ಇರ್ತೀವಿ. ಪ್ರತಿಯೊಂದು ಅವನೇ ಮಾಡಿಸ್ಬೇಕು. ಎಷ್ಟು ಕಾಲ ಮಾಡಿಸ್ಬೇಕ್ರಿ? 24 hours. 24 ಗಂಟೆ ನಮ್ಮ ಸುತ್ತೇ ಬಿದ್ದಿರ್ಬೇಕು. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ನೀವು ಸುತ್ತೇ ಬಿದ್ದಿರ್ಬೇಕ್ರಿ, ನಮ್ ಬೇರೆ ಜೀವನವೇ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಒಂದು ಸಾಧನೆ ಇಲ್ಲ ಏನಿಲ್ಲ, ಈ ಮಕ್ಕಳು ಮೊಮ್ಮಕ್ಕಳು ಇದೇ ಆಗ್ಬಿಟ್ಟಿದೆ ಅಂತ. ಹೌದಾ? ಮತ್ ದೇವರೇನನ್ಬೇಕು? ನಮ್ ಸುತ್ತೇ ಬಿದ್ದಿರ್ಬೇಕು ಅವನು. ಒಂದ ಎರಡ ಇಡೀ ಜಗತ್ತಿನ ಪ್ರತಿಯೊಂದು ಪ್ರಾಣಿಯ ಸುತ್ತು ಒಂದು ಕ್ಷಣ ಬಿಟ್ಟರೆ ಸತ್ತು ಹೋಗ್ತಾನೋ? ಮತ್ತೇನು ಮಾಡಬೇಕು? ಎಷ್ಟು ಜನ ಗಂಟು ಹಾಕೊಂಡಿದ್ದಾನೆ, ಎಷ್ಟು ಜನಕ್ಕೆ ಎಷ್ಟು ಸಲ. ಒಬ್ಬೊಬ್ಬರೇ ಹೋಗ್ತಾ ಇರ್ತೀವಿ, ಏನೇನೋ ಆಲೋಚನೆ, ನಗ್ತಾ ಹೋಗ್ತಾ ಇರ್ತೀವಿ, ಆನಂದ ಪಡ್ತಾ ಇರ್ತೀವಿ. ಕೊಡೋದು ಯಾರು? ನಾಥ ಅವನೇ. ಇಲ್ಲದಿದ್ರೆ ಎಲ್ಲರೂ ಬ್ಲ್ಯಾಂಕ್ ಹುಚ್ಚರಂತೆ ಹಾಗೇ ಕೂತಿರಬೇಕು. ಅವನು ಒಂದು ಕ್ಷಣ ನಾನೇನು ಕೊಡಲ್ಲ ಅಂತ ಸ್ಟ್ರೈಕ್ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ಇದರಿಂದ ಗೊತ್ತಾಗೋದೇನಯ್ಯ ಅಂದ್ರೆ, ನಮಗಾಗಿ ಹಗಲಿರುಳು ಹೆಣಗುವಂಥ ಏಕೈಕ ವ್ಯಕ್ತಿ, ನಮ್ಮದಾದ ಒಂದು ವ್ಯಕ್ತಿ, ನಮಗಾಗಿರುವ ವ್ಯಕ್ತಿ ಅವನೊಬ್ಬನೇ ಎಂಬ ಪರಿಚಯ ನಮಗಾಗಬೇಕು. ಅವನ ಜೊತೆ ನಮಗೆ ಇಂಟಿಮಸಿ ಬೆಳೆಯಬೇಕು. ಇಂಟಿಮಸಿ ಅಂದರೆ ಮನಸ್ಸಲ್ಲಿ ಅವನ ಮೇಲೆ ಅಭಿಮಾನ ಉಕ್ಕಿ ಹರಿಯಬೇಕು. ಅದು ಯಾವಾಗ? ಸತತ ಅವನು ಮಾಡುವ ಉಪಕಾರ, ಆ ಉಪಕಾರದ ಜೊತೆಗೆ ಅವನಿಗೇನೂ ಪ್ರಯೋಜನ ಇಲ್ಲ, ಕರುಣೆಯಿಂದ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ, ಅದು ಮಾತ್ರ ದೇವರಲ್ಲಿ ನಮಗೆ ಭಕ್ತಿಯನ್ನು ಹುಟ್ಟು ಹಾಕಲಿಕ್ಕೆ ಸಾಧ್ಯ. ಅದರಿಂದ ಮಾತ್ರ, ಇಲ್ಲದಿದ್ರೆ ನಮಗೇನೂ ಬರಲ್ಲ. ದೇವ ನಮಗೆಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರವೇ ಇಲ್ಲದಿದ್ರೆ ಬರೀ ಈ ದೇವರು ಇಟ್ಟು ದೊಡ್ಡವ ಅಟು ದೊಡ್ಡವ, ಇಲ್ಲಿ ಹಾರ್ತಾನೆ ಅಲ್ಲಿ ಹಾರ್ತಾನೆ ಅಂದ್ರೆ ಏನು ಮಾಡಿದ್ರೆ ನಂಗೇನು ಅಂತ ಕೂತಿರ್ತೀವಿ. ಹೌದಾ ಅಲ್ವಾ? ಉಪನ್ಯಾಸ ಕೇಳಿದ್ದೇ ಕೇಳಿದ್ದು, ಗುಣಪೂರ್ಣ ಗುಣಪೂರ್ಣ ಗುಣಪೂರ್ಣ, ಏ ಎಲ್ಲರು ಇದೇ ಹೇಳ್ತಾರಪ್ಪ, ಏನು ಗುಣವೋ ಏನು ಪೂರ್ಣವೋ ಏನು. ನಮ್ಗೆ ಹಾಕಿದ್ದು ಮಧ್ಯಾಹ್ನ ಕಾಲಕ್ಕೆ ಹೋಳಿಗೆ ಪೂರ್ಣ ಅಂತ ಕಾಣಿಸುತ್ತಷ್ಟೇ ಹೊರತು ಏನು ಪೂರ್ಣವೋ ಏನು ಅರ್ಥ ಆಗಲ್ಲ, ಮನಸ್ಸಿಗೆ ಎಟಕಲ್ಲ. ಒಟ್ಟಾರೆ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಏನು ಕೇಳಿದ್ರು ಅವನ ಮೇಲೆ ಕನೆಕ್ಷನ್ನೇ ಬರ್ತಾ ಇಲ್ಲ. ಪಕ್ಕ ಮನೆಯವರಿಗೆ 10 ಕಾರಿದೆ, 20 ಕೋಟಿ ಇದೆ, ಅದು ಇದೆ ಇದು ಇದೆ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಹೇಳಿದ್ರು ಕೂತು ಕೇಳಿದ ಮೇಲೆ ನಂಗೇನ್ರಿ ಅಂತ ಹೋಗ್ತೀವಿ. ಹಾಗೆ ಆಗ್ಬಿಡುತ್ತಲ್ಲ. ಯಾವಾಗ ನಮಗೆ ಭಗವಂತನ ಜೊತೆಗೆ ಅಭಿಮಾನ ಬೆಳೆಯುತ್ತೆ, ನನಗಾಗಿ ಅವ ಏನು ಮಾಡುತ್ತಾ ಇದ್ದಾನೆ ನೋಡಿದಾಗ ಬರುತ್ತೆ. ಅವನು ಮಾಡುವಷ್ಟು ಉಪಕಾರ ತಂದೆ ತಾಯಿಯೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ತಂದೆ ತಾಯಿಯೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ವೇದ ಯದ್ಯಪಿ ಹೇಳುತ್ತೆ, ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ ಹೇಳ್ತಾನೆ. ಇಲ್ಲಿ ಮಾತೃ ದೇವೋ ಭವ ದೇವೋ ಭವ ದೇವೋ ಭವ ಅಂತ ಅರ್ಥ ಏನು ಅಂದರೆ, ಭಗವಂತ ಇವರಲ್ಲಿ ನಿಂತು ನಮಗೆ ಯಾರಲ್ಲಿ ನಿಂತು ಭಗವಂತ ಬೇಗ ಹತ್ತಿರ ಆಗ್ತಾ ಇದ್ದಾನೆ, ತಾಯಿಯಲ್ಲಿ ನಿಂತು ಬೇಗ ಹತ್ತಿರ ಆಗ್ತಾ ಇದ್ದಾನೆ. ತಾಯಿಯಲ್ಲಿ ನಿಂತು ದೇವರು ತೋರುವ ಅಭಿಮಾನ ಆ ದೇವರೇ ಮಿಕ್ಕ ಕಡೆ ತೋರ್ತಾ ಇಲ್ಲ. ಆದ್ದರಿಂದ ದೇವರ ಅಭಿಮಾನ ನಮಗೆ ಮೊದಲು ಪರಿಚಯ ಆಗುವುದೇ ತಾಯಿಯ ಮೂಲಕ, ನಂತರ ತಂದೆಯ ಮೂಲಕ, ನಂತರ ಆಚಾರ್ಯರ ಮೂಲಕ ಅಂತ. ಒಟ್ಟಾರೆ ಅಭಿಮಾನ ತೋರೋ ನಾಥನಾರಯ್ಯ. ಅವನೊಬ್ಬನಿಲ್ಲದಿದ್ದರೆ ತಂದೆ ತಾಯಿ ಗುರುಗಳು ನಮ್ಮ ಮೇಲೆ ಅಭಿಮಾನ ತೋರಬಲ್ಲರ? ಯಾರೂ ಇಲ್ಲ, ಎಲ್ಲ ಜಡದಂತೆ ಇದ್ಬಿಡುತ್ತಾರೆ. ಹಾಗಾದರೆ ಅವರೆಲ್ಲರೊಳಗೆ ನಿಂತು ನಮ್ಮ ಮೇಲೆ ಅಭಿಮಾನ ತೋರುವಂಥವ್ರು ಯಾರು? ಶ್ರೀಹರಿ ಒಬ್ಬನೇ. ಅವನೇ ತಂದೆ, ಅವನೇ ತಾಯಿ, ಅವನೇ ಗುರು, ಅವನೇ ಸರ್ವಸ್ವ. ಅವನ ಅಧಿಷ್ಠಾನ ಇದ್ದದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಬರಬೇಕು ಎಂಬಲ್ಲಿಗೆ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶಿಯೇ ಜಾಗ್ರ ಪ್ರಕರಣ, ಎಚ್ಚರ ಎಂಬ ಪ್ರಕರಣ ಕೊಟ್ಟರು. ಅರ್ಥ ಎಷ್ಟಾಯಿತೋ ನನಗೆ ನಿಮಗೆ ಗೊತ್ತಿಲ್ಲ. ಪ್ರಕರಣ ಅಂತೂ ಮುಗಿಯಿತು. ಇನ್ನೊಂದು ಪ್ರಕರಣ, ಅಲ್ಲಿ ಸಾತ್ವಿಕ ಅಲ್ಲವಾ ಸಾತ್ವಿಕ ಹೌದಾ ಅಂತಲ್ಲ, ಕಲ್ಪನೆ ಬಂತಾ ಇಲ್ಲ, ಬಂದಾಗ ಮಾನಸಿಕವಾದ ಪದಾರ್ಥ ಬಂತಾ ಇಲ್ಲ, ಅದು ಸತ್ಯ. ಸತ್ಯ. ಇವಾಗ ನಿಮಗೆ ಸ್ವಪ್ನದಲ್ಲಿ ಸಾತ್ವಿಕ ಅಲ್ಲದ್ದು ಕೂಡ ಸ್ವಪ್ನದಲ್ಲಿ ಬರೋ ಸತ್ಯ ಅಲ್ವಾ? ವಾಸನಾಮಯವಾದ ಪದಾರ್ಥ ತಯಾರಾಗ್ತಾ ಇದೆ, ಅದು ಸತ್ಯವೋ ಅಲ್ವೋ? ಸ್ವಪ್ನದಲ್ಲಿ ನಾವು ಸಾತ್ವಿಕ ಅಲ್ಲದ್ದು ಕೂಡ ಬರುತ್ತಲ್ಲ, ಅದು ಸತ್ಯ, ಅದರ ಫಲ ಬೇರೆ. ಪದಾರ್ಥ ಅಂತ ಸತ್ಯ, ಇಲ್ಲೂ ಸತ್ಯವೇ. ಅದೇ ಮೊಲದ ಕೋಡು ಅದು ಇದು ಎಲ್ಲ ಬರುತ್ತಲ್ಲ. ಇನ್ನ ಇಷ್ಟು ಹೇಳಿ ಚೆನ್ನಾಗಿ ಹೇಳ್ತಾರೆ. ಏವಂ ಜಾಗ್ರತ ಧ್ಯಾನ ಮನೋರಥೇಶು, ಎಚ್ಚರ ಕಾಲದಲ್ಲಿ ಬರುವಂತಹ ಧ್ಯಾನ, ಎಚ್ಚರ ಕಾಲದಲ್ಲಿ ಬರುವಂತಹ ಹಗಲುಗನಸು, ಇವುಗಳಲ್ಲಿ ಭಗವಾನ್ ಜೀವ ಪ್ರಯತ್ನೈರೇವ, ಜೀವನ ಪ್ರಯತ್ನದಿಂದಲೇನೆ ಸ್ಥೂಲ ಅಸ್ಥೂಲ ಭೇದ ಭಿನ್ನಾನ್ ಕರಿತುರಗಾದಿ ನಾನಾ ಪದಾರ್ಥಾನ್ ವಿಧ ಪದಾರ್ಥಾನ್ ನಿರ್ಮಾಯ, ಜೀವನ ಪ್ರಯತ್ನದಿಂದಲೇನೆ ನಾನಾ ದೊಡ್ಡದು ಚಿಕ್ಕದು ಮೊದಲಾದ ನಾನಾ ಪದಾರ್ಥಗಳನ್ನ ಭಗವಂತ ನಿರ್ಮಾಯ ಶಬ್ದ ಹಾಕ್ತಾ ಇದ್ದಾರೆ, ನಿರ್ಮಾಣ ಮಾಡಿ ಸ್ವಯಮಪಿ ತತ್ತನ್ನಾಂನ ತತ್ತದಾಕಾರೇಣ ತತ್ತತತ್ರ ಪ್ರಾದುರ್ಭೂಯ, ತಾನೇ ಆಯಾ ಮನಸ್ಸಿನಲ್ಲಿ ಕಲ್ಪನೆ ಬರುವಾಗ ಅಲ್ಲಲ್ಲೇ ಅಲ್ಲಲ್ಲಿ ಆಯಾ ಆಕಾರದಲ್ಲಿ ತಾನೇ ಪ್ರಕಟನ ಆಗ್ತಾನಂತೆ. ಈ ವಿಷಯ ಗೊತ್ತಿಲ್ಲ, ಅದನ್ನು ಸದಾ ನೆನೆಯಬೇಕು ನಾವು. ವಿಹೃತ್ಯ ಚೆನ್ನಾಗಿ ವಿಹಾರ ಮಾಡಿ ಕೆಲವೊಂದು ಸಲ ನೋಡಿ, ಕೂತಿರ್ತಾರೆ ಆಲೋಚನೆ ಮಾಡ್ತಾ ಇರ್ತಾರೆ, ಹೀಗಿರಬೇಕು ಹೀಗಿರಬೇಕು ಅಂತ ಮನಸ್ಸಿನ ಕಲ್ಪನೆ ಬರ್ತಾ ಇರುತ್ತಾ, ಆ ಪ್ರಕಾರ ಇನ್ನೂ ಅರ್ಧ ಆಗಿರುತ್ತೆ, ಮನೆ ಕಟ್ಟಿರ್ತಾನೆ ಇನ್ನೂ ಅರ್ಧ ಆಗಿರುತ್ತೆ, ಅಷ್ಟಲಕ್ಕ ಬನ್ರಿ ಅಂತ ಫೋನ್ ಬರುತ್ತೋ ಯಾವ್ದು ಬರುತ್ತೆ ಅದು ಹೋಗ್ತಾನೆ. ಅಂದ್ರೆ ಆ ಅರ್ಧ ಮನೆಯೋ ಎಷ್ಟಿದೋ ಅದೇ ಆಕಾರದಲ್ಲಿ ಭಗವಂತ ಪದಾರ್ಥದಲ್ಲಿ ಇರ್ತಾನೆ, ಅಲ್ಲಿಗೆ ಸ್ಮ್ಯಾಶ್ ಹೊಟ್ಟೋಯ್ತದು, ಅಲ್ಲಿಗೆ ಸೃಷ್ಟಿ ಮಾಡುತ್ತಾನೆ, ಅಲ್ಲೇ ಅದನ್ನು ನಾಶ ಮಾಡುತ್ತಾನೆ. ಈ ವಿಚಾರ ನಮಗ್ ಗೊತ್ತಿಲ್ಲ ಅಷ್ಟೇ, ಅಲ್ಲಲ್ಲಿ ತಯಾರು ಮಾಡುತ್ತಾನೆ. ಯಾಕೆ ಹೀಗೆ ಅಂದರೆ ನೋಡಿ, ಒಳಗಿನ ರಹಸ್ಯ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದೇ ತಾನೇ. ಹೀಗಲ್ಲಿ ಯಾಕೆ ಹಗಲಗನಸು ಕೊಡಬೇಕು? ಹಗಲಗನಸು ಕೊಟ್ಟು ನಾನಾ ಇದ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತ ಯಾಕೆ ಮಾಡಿಸ್ಬೇಕು? ಆ ಹಗಲಗನಸಿನಲ್ಲಿ ಕೂತ ಕಡೆ ಆಲೋಚನೆ ಬರುವಾಗ ಕೆಲವೊಮ್ಮೆ ಮನಸ್ಸಿನಲ್ಲಿ ಯಾರೋ ಕೊಂದಂತೆ ಅಥವಾ ಕೈ ಕಾಲು ಕತ್ತ ಎಂದು ಬರಲ್ಲ, ಶುಚಿಚ ಹೀಗೆ ಅನ್ಕೋಬಾರದು ಅಂತ ಎದ್ದು ಹೋಗ್ತಾ ಇರ್ತೀವಿ, ಬರುತ್ತೇನಮ್ಮ? ಹಾಗೆ ನಮ್ಮವರು ಯಾರು ಹೋದಂತೆ ಮನಸ್ಸಿಗೆ ಬರೋದು, ಬಂದ ಕೂಡಲೇ ದೋಷವಿಲ್ಲ ಅದು ಇದು ಏನೋ ಟ್ಯಾಬ್ಲೆಟ್ ನುಂಗೋದು ಎಲ್ಲ ಆಗ್ತಾ ಇರುತ್ತೆ. ಇಲ್ಲ, ಇದೆಲ್ಲ ಯಾಕೆ ಮಾಡಿಸ್ತಾನೆ ಭಗವಂತ ಅಂದರೆ ಇಷ್ಟೇ ತಾತ್ಪರ್ಯ. ನಮಗೆ ಅನೇಕ ಕರ್ಮದ ಗುಂಪು, ಸಂಚಿತ ಕರ್ಮ, ದೊಡ್ಡ ಗೋಡೌನ್ ತುಂಬಾ ಪ್ಯಾಕೆಟ್ಸ್ ಇವೆ, ಅದರಲ್ಲಿ ಒಂದು ಪ್ಯಾಕೆಟ್ ಅನ್ನು ತೆಗೆದಿದ್ದಾನೆ, ಅದನ್ನು ಉಣಿಸುವಾಗ ಆದಷ್ಟು ಬೇಗ ಎರಡು ಭಾಗ ಮಾಡುತ್ತಾನೆ ಭಗವಂತ. ಅಪರೋಕ್ಷ ಜ್ಞಾನ ಪರ್ಯಂತ ಉಣ್ಣಬೇಕಾದ ಭಾಗ ಇಷ್ಟು, ಅಪರೋಕ್ಷ ಜ್ಞಾನ ನಂತರ ಇಷ್ಟು ಅಂತ ಡಿವೈಡ್ ಮಾಡುತ್ತಾನೆ ಭಗವಂತ, ಮೊದಲೇ ಡಿವೈಡ್ ಮಾಡಿಬಿಡ್ತಾನೆ. ಆ ಅಪರೋಕ್ಷಕ್ಕಿಂತ ಮೊದಲು ನಾವು ಉಣ್ಣಬೇಕಾದ ಪದಾರ್ಥ ಏನು ಕರ್ಮದಲ್ಲಿ ಇಷ್ಟು ಜನ್ಮಗಳಿವನಿಗೆ, ಈ ಜನ್ಮಗಳಲ್ಲಿ ಇಷ್ಟನ್ನ ಉಣ್ಲೇಬೇಕು ಅಂತ. ನಮ್ಮ ಲಿಂಗ ದೇಹ ಸವಿಸಬೇಕಾದರೆ ಏನು ಅನುಭವ ಕೊಡಬೇಕು, ಏನು ಚಿಂತನೆ ಮಾಡಿಸಬೇಕು, ಅದಕ್ಕಿಷ್ಟು ಕರ್ಮ ಉಣಬೇಕು ಅಂತ ನಿರ್ಣಯ ಮಾಡುತ್ತಾನೆ. ಆ ಕರ್ಮವು ಕೂಡ ತುಂಬಾ ಜನ್ಮಗಳಾಗಿಬಿಟ್ಟು ಸತ್ತೋಗ್ತಾನವಾ, ಅದರಿಂದ ಕೆಲವೇ ಜನ್ಮಗಳಲ್ಲಿ ಇಷ್ಟನ್ನ ಕಳೆಯಬೇಕು ಅಂತ ಸಂಕಲ್ಪ. ಆದರೆ ಆಯಾ ಒಂದೊಂದು ಆ ಕರ್ಮಗಳೆಲ್ಲ ಕಳೀಲಿಕ್ಕೆ ಅನೇಕ ಜನ್ಮಗಳು ಬರಲೇಬೇಕು. ಏನ್ ಮಾಡುತ್ತಾನೆ ಅಂದರೆ ಒಂದೊಂದು ಜನ್ಮದಲ್ಲೇ ದಿನಾಗ್ಲೂ ಸ್ವಪ್ನದಲ್ಲಿ ಅನೇಕ ಜನ್ಮಗಳ ಕರ್ಮ ಕಳೀತಾ ಬರ್ತಾನೆ, ಅನೇಕ ಜನ್ಮಗಳ ಕರ್ಮ ಕಳೀತಾ ಬರ್ತಾನೆ. ಅಂದರೆ ಆ ಸ್ವಪ್ನದಲ್ಲೇ ನಾನು ಆ ಕಡೆ ಕಳಿಸೋದು, ಕತ್ತಲೆ ಕತ್ತರಿಸೋದು, ಅದು ಇದು ಎಲ್ಲ ಮಾಡಿ ಮುಗಿಸಿಬಿಡ್ತಾ ಬರ್ತಾ ಇರ್ತಾನೆ. ಅಷ್ಟೊತ್ತೆ ಮಹಾ ಮಲಗ್ತೀವಪ್ಪ ನಾವು, 8 ಗಂಟತ್ತ 10 ಅವರವ್ರ ಯಥಾಶಕ್ತಿ ಯಥಾಮತಿ ಅಲ್ವಾ? ಸರಿ, ಮಹಾ ಎಷ್ಟು ಸಿಗುತ್ತೆ? ಒಂದು 8 ಗಂಟತ್ತ 6 ಗಂಟತ್ತು 8 ಗಂಟತ್ತು ಇಟ್ಟುಕೊಳ್ಳಿ, ಮಿಕ್ಕದ್ದೆಲ್ಲ 6 ಗಂಟತ್ತಲ್ಲಿ ಎಷ್ಟು ಕಳೀಲಿಕ್ಕಾಗತ್ತೆ? ಎಷ್ಟು ಕಳೀಲಿಕ್ಕಾಗುತ್ತೆ ಅಷ್ಟು ಕಳೀತಾನೆ. ಇನ್ನಾ ಮ್ಯಾಕ್ಸಿಮಮ್ ಕಳೀಬೇಕು ಅಂತ ಭಗವಂತನಿಗೆ ಇವ್ರು ಸ್ಟಾಕ್ ಜಾಸ್ತಿ ಇದೆ ಅಂತಂದ್ರೆ ಹಗಲುಗನಸಿನಲ್ಲೇ ಕಳೆದು ಬಿಡ್ತಾನೆ. ಅಲ್ಲೇ ಇವರಿಗೆ ನಾನಾ ಕೈಕಾಲು ಕತ್ತರಿಸೋಬೇಕು, ನಮ್ಮವ್ರು ಸತ್ತು ಹೋಗೋದು, ಇನ್ನೊಂದು ಮತ್ತೊಂದು ಯಾನಾ ಆಲೋಚನೆಗಳು ಕೊಟ್ಟು, ಕಲ್ಪನೆ ಕೊಟ್ಟು, ಅವ್ರು ಸತ್ತೋದಂತೆ ಫೀಲಿಂಗ್ ಕೊಟ್ಟು ಮನಸ್ಸಿನಲ್ಲಿ ಕಲ್ಪನೆ ಕೊಟ್ಬಿಡ್ತಾನೆ. ಸತ್ತೋದಂತೆ ಬಿದ್ದಂತೆ ಎಲ್ಲ ಮನಸ್ಸಿಗೆ ಬರ್ತಾ ಇರುತ್ತೆ, ಅಯ್ಯೋ 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 ಅಂಥೇಳಿ. ಹಾ, ಅದರಲ್ಲಿ ಎಲ್ಲ ಕಳೆದಾ ಬರುತ್ತಾನೆ. ಇದಕ್ಕಾಗಿ ಎರಡೂ ಕೊಡ್ತಾನೆ. ಮತ್ತೆ ಅವನು ಮಾಡುವುದು ಉಪಕಾರವೋ ಅಲ್ಲವೋ, ಎಂಥ ಉಪಕಾರ ಮಾಡ್ತಾ ಇದ್ದಾನೆ ಭಗವಂತ, ಅದಕ್ಕೆ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಕೊಂದಂತೆ ಕಲ್ಪನೆ ಮಾಡಿದರೆ ಪಾಪ, ಸತ್ತಂತೆ ಕಲ್ಪನೆ ಮಾಡಿದ್ರಿಲ್ಲ. ಅಲ್ಲಮ್ಮ, ನೀವೇನು ಕೊಂದಿಲ್ಲಲ್ಲ, ಅವ್ರು ಸತ್ತೋದಂತೆ ನೀವು ಕಲ್ಪನೆ ಹೀಗೆ ಸತ್ತೋಗ್ಲಿ ಅಂತ ಕಲ್ಪನೆ ಮಾಡಿದ್ರೆ ಬೇರೆ ಅದು ಹಾಗಲ್ಲ. ಮಾಮೂಲ ನಿಮ್ಮ ಮನಸ್ಸು ತಟ್ಟಂತೆ ಬಂತು, ಇನ್ನೊಬ್ಬರು ಸತ್ತೋದಂತೆ ಬಂತು ಮನಸ್ಸಿಗೆ, ಆದರೆ ನೀವಾಯ್ತು ಸಂಕಲ್ಪ ಮಾಡಿ ಇವ್ರು ಸತ್ತೋಗ್ಲಿ ಅಂತ ಹೇಳಿ ಮನಸ್ಸು ಸಂಕಲ್ಪ ಮಾಡಿ ಕೊಂದು, ಹಾಗೇ ಇಲ್ಲಲ್ಲ. ಯಾವ ತರ ಸತ್ತೋಗ್ಲಿ ಅಂತ ಬರಬಾರದು. ಸತ್ತೋಗಿದ್ದು ಅಂದ್ರೆ ಸತ್ತಂತೆ ಬಂತ, ಅದು ನಿಮ್ ಪ್ರಯತ್ನ ಇಲ್ಲ, ಬಂತದು ಆಲೋಚನೆ ಬರ್ತಾ ಇದೆ. ಯಾವುದು? ಹಗಲಗನಸಿನ ಸೂಚನೆ ಬರಲ್ಲ, ಹಗಲಗನಸಿನ ಸೂಚನೆಗಳಿಲ್ಲ. ಮಧ್ಯಾಹ್ನ ರಾತ್ರಿ ಕನಸು ಕಾಣದೆ ಮಲಕೊಂಡಾಗ ಬಿದ್ದ ಕನಸಲ್ಲಿ ಮಾತ್ರ ಸೂಚನೆ. ಅದಕ್ಕೆ ಕೆಲವರು ಮಧ್ಯಾಹ್ನದ ಹೊತ್ತು ಮಲಕೊಂಡ್ರೆ ಆ ಕನಸಿನ ಸೂಚನೆಗಳಲ್ಲ ಅದು ಸುಳ್ಳು ಅಂತ, ಅದೇನಿಲ್ಲ. ಯಾವಾಗ ಮಲಗಿದ್ರು ಬಿದ್ರು ಕೂಡ ಆಗುತ್ತದೆ. ಹಗಲಗನಸಿನಲ್ಲಿ ಸೂಚನೆಗಳು ಆಗಲ್ಲಷ್ಟೆ. ನಾವಾಗಿ ಕನಸು ಕಂಡಾಗ ಅಂದರೆ ಈ ಹಗಲಗನಸಿನಲ್ಲಿ ಸೂಚನೆಗಳು ಕೆಲಸ ಮಾಡಲ್ಲ ಅಂತಷ್ಟೆ. ಏನು ಹೇಳ್ತಾ ಇದ್ದಲ್ಲ, ಹಾ, ಆ ರೀತಿಯಲ್ಲಿ ಎರಡೂ ರೀತಿಯಾಗಿರತಕ್ಕಂಥ ಸ್ವಪ್ನ, ಎಚ್ಚರಕಾಲದಲ್ಲಿ ಹಗಲಗನಸು, ಧ್ಯಾನ, ಇದರಲ್ಲಿ ಅನೇಕ ಜನ್ಮಗಳ ಕರ್ಮವನ್ನು ಕಳೀತಾ ಬರುತ್ತಾನೆ. ಅದರಿಂದ ಆ ಉಪಕಾರವನ್ನು ಭಗವಂತನದು ಸ್ಮರಣೆ ಮಾಡಲೇಬೇಕು. ಅವಾಗ ಇದೊಂದು ಸಂಗತಿ ಏನು ಅಂದರೆ, ಜ್ಞಾನಿಗಳಾದವರು ಇನ್ನೊಬ್ಬರಿಗೆ ಏನಾದರೂ ಪ್ರಾರಬ್ಧ ಕಳೆಯಬೇಕು ಅಂತಿದ್ದರೆ ಭಗವಂತ ಏನು ಮಾಡುತ್ತಾನೆ, ಅವರ ಮೂಲಕ ಎದುರಿಯವರಿಗೆ ಮಾತನ್ನ ಹೇಳಿಸ್ತಾನೆ, ಏನೋ ಒಂದು ಮಾತನ್ನ ಹೇಳಿಸ್ತಾನೆ. ಅವರು ಅದೇ ಗುಂಗಲ್ಲಿ ಹೊರಟೋಗಿರುತ್ತಾರೆ. ಇವನ ಚತುರ್ದಶಿ ಹೇಳಿದೆ, ಚತುರ್ದಶಿ ಚಿಂತನೆ ಮಾಡ್ತಾ ಹೋಗಿದ್ದೀರಾ, ಹೌದಾ, ಆ ಫಲ ಬರ್ತಾ ಇದೆ ಅಲ್ವಾ. ಹಾಗೆ ನಿಮಗೆ ಏನಾದರೂ ಒಂದು ಕರ್ಮ ಕಳೀಬೇಕಾಗಿದ್ರೆ, ಕರ್ಮ ಕಳೆಯಬೇಕಾಗಿದ್ರೆ ಹೇಗೆ, ಒಬ್ಬರು ಜ್ಞಾನಿಗಳು ಇನ್ನೊಬ್ಬರಿಗೆ ಏನೋ ಹೇಳಿದರು, ಹೇಳಿದ ಕೂಡಲೇ ಅವರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡ್ರು, ತುಂಬ ಸೀರಿಯಸ್ ಆಗಿ ತಗೊಂಡ್ರು. ಹಗಲು ರಾತ್ರಿ ಅದನ್ನೇ ಚಿಂತನೆ ಮಾಡ್ತಾ ಬಂದರು, ಆಸ್ ಇಫ್ ಅದು ನಡೆದೋದಂತೆ, ನಡೆದೋದಂತೆ, ಅದು ಯಾವುದೇ ಆಗಲಿ ಚಿಂತನೆ ಮಾಡ್ತಾ 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 ತಲೆ ಕೆಟ್ಟ ಹೋಯ್ತು ಅವರಿಗೆ. ಆದಮೇಲೆ ಕೊನೆಗೆ ಅವರು ಗುರುಗಳ ಮೇಲೆ ಯಾಕೋ ಮನಸ್ಸು ಮುರಿದೋಯ್ತು, ಇವರು ನಂಗೆ ಹೀಗೆ ಹೇಳ್ತಾರ ಹಾಗೆ ಹೇಳ್ತಾರ. ಆದಮೇಲೆ ರಾಯರತ್ರ ಹೋಗಿ ಸೇವಾ ಮಾಡಿದ್ರು, ಯಾಕೆ ನಂಗೆ ಜೀವನದಲ್ಲಿ ಇಂಥ ಗುರುಗಳನ್ನ ಕೊಟ್ರೆ, ಇವರೆಲ್ಲ ಹೀಗೆ ಮಾತಾಡ್ತಾರೆ, ಅದರಿಂದ ನನ್ನ ತಲೆಯಲ್ಲಿ ಕೆಟ್ಟೋಗ್ತಾ ಇದೆ, ಏನು ಮಾಡಲಿ ನಾನು ಅಂತ ಗುರುಗಳ ಪ್ರಾರ್ಥನೆ ದಾರಿ ಪ್ರಾರ್ಥನೆ ಮಾಡಿದಾಗ ಸ್ವಪ್ನದಲ್ಲಿ ರಾಯರು ಹೇಳಿದ್ರಂತೆ, ನಿನಗೆ ಆಲೋಚನೆಯಲ್ಲೇ ಪ್ರಾರಬ್ಧ ಕಳೀಲಿಕ್ಕೆ ಅವರು ಹಾಗೆ ಹೇಳಿದ್ದು, ಆಲೋಚನೆಯಲ್ಲೇ ಆ ಪ್ರಾರಬ್ಧ ಇತ್ತು ನಿನಗೆ, ಆ ಪ್ರಾರಬ್ಧ ಆಲೋಚನೆಯಲ್ಲೇ ಕಡದು ಹೋಗ್ಲಿ ಅಂತ ಕೊಟ್ಟರು, ಈ ಹೊತ್ತಿಗೆಲ್ಲ ಮುಗಿದಿದೆ ಹೋಗು, ಗುರುಗಳು ನಿಂಗಾಗಿ ಕಾದಿದ್ದಾರೆ ಇಷ್ಟು, ಅಯ್ಯೋ ಹೀಗ ಅಂತ ತಿಳ್ಕೊಂಡ ಆ ಶಿಷ್ಯ ಅಲ್ಲಿ ಗುರುಗಳ ಹತ್ರ ಹೋಗಿ ಕಾಲಿಗೆ ಬೀಳೋ ಹೊತ್ತಿಗೆ ಗುರುಗಳು ಹೇಳಿದ್ರಂತೆ, ಏನಪ್ಪ ರಾಯರು ಹೇಳಿದ್ರೆ ನಂಬಿಕೆ ಬಂತ. ಹಾಗೆ ಇದೆಲ್ಲ ಭಗವಂತ ಮಾಡಿಸ್ತಾನೆ. ಸರಿ, ಇಷ್ಟು ಮಾಡಿಸಿ ಇನ್ನ ಇದಾನೀಂ ನಂತರ ಏನು ಮಾಡುತ್ತಾನೆ ಈಗ ಅಂದರೆ, ಜೀವ ಪ್ರಯತ್ನಂ ವಿಹಾಯಾಪಿ ಕೇವಲ ಸ್ವೇಚ್ಛೆಯೈವ. ಜೀವನ ಪ್ರಯತ್ನ ಇವಾಗ ಏನಿಲ್ಲ, ಯಾವುದು ಸ್ವಪ್ನ, ಸ್ವಪ್ನದಲ್ಲಿ ಜೀವನದಿಂದ ಪ್ರಯತ್ನ ಮಾಡಿಸಲ್ಲ, ತಾನೇ ಎಲ್ಲ ಪದಾರ್ಥಗಳು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಅದಕ್ಕೆ ನೋಡಿ, ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ಬಂದ ಪದಾರ್ಥ ನೋಡಿದಾಗ ಆಶ್ಚರ್ಯ ಇರಲ್ಲ. ಕನಸಲ್ಲಿ ಪದಾರ್ಥಗಳು ನೋಡಿದಾಗ ಮಾತ್ರ ಆಶ್ಚರ್ಯ, ಹೌದಾ ಓಡ್ತಾ ಇರ್ತೀವಿ, ಅಪ್ಪ ಅಪ್ಪ ಅಂತ ಓಡ್ತಾ ಇರ್ತೀವಿ. ನಮ್ಮ ಕಲ್ಪನೆಯಲ್ಲಿ ಅಂತಹ ಭಯಗಳು ಏನೂ ಆಗಲ್ಲ. ಬರೇ ಇನ್ನೊಬ್ಬರು ಹೋದಂತೆ, ನಮ್ಮವರು ಹೋದಂತೆ ಮನಸ್ಸಿಗೆ ಬಂದಾಗ ಅಯ್ಯೋಮ ದುಃಖ ಆಗತ್ತಷ್ಟೇ ಹೊರತು, ಆ ಹೆಣ ಏನಾದರೂ ನಮ್ಮವರೇ ಯಾರೋ ಹೋದಂತೆ ಥಟ್ ಅಂತ ಬಂತು, ಹೆಣ ಇದ್ದಂತೆ ಮಲ್ಕೊಂಡಿದ್ದಂಗ ಕಲ್ಪನೆ ಬಂತು, ಅಪ್ಪ ಅಂತ ಎದ್ದು ಕೊಡ್ತಾರೆ ಅಥವಾ ಮತ್ತೆ ಕೊಡ್ತಾರೆ ಅಷ್ಟೇ ಹೊರತು ಆ ಕಲ್ಪನೆ ಮಾಡಿದ ಹೆಣ ಮಾತಾಡುವುದು ಇವೆಲ್ಲ ಏನೂ ಇರಲ್ಲ. ಸ್ವಪ್ನದಲ್ಲಿ ಹಾಗಲ್ಲ, ಹೆಣ ಬರುತ್ತೆ ಮಲ್ಕೊಂಡಿರುತ್ತೆ, ನಾವು ಹೋದುಕೊಳ್ಳಿ ಬಡದೆಬ್ಬಿಸಿ ಮಾತಾಡುತ್ತೆ ಎಲ್ಲ ಮಾಡುತ್ತೆ, ಹೌದಾ ನಾನಾ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ. ಸ್ವಪ್ನದಲ್ಲಿ ಭಗವಂತ ಆ ರೀತಿ ಮಾಡಿಸ್ತಾನೆ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಸಂಸ್ಕಾರ ಯೋನೀನ್ ಅರ್ಥಾನ್ ನಿಯಾ ನಿರ್ಮಾಯ, ಸಂಸ್ಕಾರವೇ ಪ್ರಧಾನವಾಗಿ ಮುಡಿಯಾಗಿ ಮುಡಿಸರಕಾಗಿರತಕ್ಕಂಥ ಪದಾರ್ಥಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ತಾನೇ ಸ್ವಯಮಪಿ ದೇಶು ಪ್ರಾದುರ್ಭೂಯ, ಆಯಾ ಪದಾರ್ಥಗಳಲ್ಲಿ ಆಯಾ ಆಕಾರದಿಂದ ತಾನೇ ಬರ್ತಾನಂತೆ. ವಿಹಾರಂ ಕರ್ತುಮಿಚ್ಛತಿ, ಭಗವಂತ ವಿಹಾರ ಮಾಡಲಿಕ್ಕೆ ಇಚ್ಛಾ ಪಡ್ತಾನೆ. ಅವಾಗ ಹೇಳುತ್ತಾರೆ, ಎಚ್ಚರ ಕಾಲದಲ್ಲಿ ಎಲ್ಲರಿಗೂ ಕೂಡ ಅವರ ಜ್ಞಾನೇಂದ್ರಿಯಗಳಿಂದ ಪ್ರಾಯಶಃ ಏನೇನು ಪ್ರಿಯ ಅಪ್ರಿಯ ವಸ್ತು ವಿಷಯಕವಾದಂಥ ಜ್ಞಾನ ಬರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ನಮಗೆ ಎಚ್ಚರ ಕಾಲದಲ್ಲಿ ಅಪ್ರಿಯ ವಸ್ತು ವಿಷಯದ ಜ್ಞಾನ ಜನನೇನ ದುಃಖಿತಂ. ನಮಗೆ ಬೇಕಾದ ಜ್ಞಾನ ಎಚ್ಚರ ಕಾಲದಲ್ಲಿ ಬೇಕಾದ್ದು ಪಡ್ಕೊಂಡು ಸುಖ ಪಡೆಯೋದಷ್ಟು 1% 2%, ಬೇಡದ್ದೇ ಬಂದು ದುಃಖ ಪಡುವುದು 98% ಇರುತ್ತೆ, ಹೌದಾ. ಎಚ್ಚರ ಕಾಲದಲ್ಲಿ ನಾನಾ ರೀತಿಯಾದ ಬೇಡದ್ದೇ ಜ್ಞಾನ ಅಂದ್ರೆ ಬೇಡದ್ದೇ ಗೊತ್ತಾಗ್ತಾ ಇರುತ್ತೆ, ಅದರಿಂದ ದುಃಖ. ಇನ್ನು ಬೇಡದ್ದೇ ಮಾಡಿ ಒದ್ದಾಡ್ತಾ ಇರೋದು, ಹೌದಾ. ಬೇಡದ್ದೇ ಮಾಡ್ತೀವ ಅಂದ್ರೆ ಉದ್ಯೋಗ ಮಾಡಬೇಕಂತ ಇಷ್ಟ ಇಲ್ಲ, ಮಾಡದೇ ಮಾಡ್ತಾ ಇರ್ತಾರೆ, ಬೇಡದ್ದೇ ಮಾಡೋದು. ಮನೆಯಲ್ಲಿ ಕೆಲಸ, ಎಲ್ಲರೂ ಪಕ್ಕ ಮನೆಯವರು ಎಲ್ಲ ಸೇರಿಕೊಂಡು ಹರಿದ್ವಾರಕ್ಕೋ ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ, ಇವ್ರಿಗೆ ಹೋಗ್ಲಿಕ್ಕಾಗಿಲ್ಲ, ಏನ್ ಮಾಡಬೇಕು, ಅದೇ ಮನೆ ಕೆಲಸ ಬೇಡದ್ದೇ ಅಂತ ಮಾಡ್ತಾರೆ. ಅಂದ್ರೆ ಎದ್ದಬಿ ಬೇಕಾಗಿದ್ದೆ ಬೇಡದ್ದು ಅಂತ ಕಲ್ಪನೆ ಬಂದ ಮೇಲೆ ದುಃಖಪ್ರದ, ಅದೇ ಕೆಲಸ ಬೇಕು ಅಂತ ಮಾಡಿದಾಗ ಅದೇ ಕೆಲಸ ಸುಖ ಕೊಡುತ್ತೆ. ಆ ರೀತಿಯಲ್ಲಿ ತುಂಬಾ ಕಾಲ ತಾನು ಕ್ಷಣಕಾಲಮಪಿ ಅವಿಹಾಯ ನಾನಾವಿಧಾನಿ ಕರ್ಮಾಣಿ ಕೃತ್ವ ಅತಿಶ್ರಾಂತಂ ಜೀವಂ ದೃಷ್ಟ, ಎಚ್ಚರ ಕಾಲದಲ್ಲಿ ನಾನಾ ದುಃಖಪಟ್ಟು ಶಾಂತನಾಗಿರತಕ್ಕಂಥ ಜೀವ ನೋಡಿ ಭಗವಂತ ಪರಮಾನುಗ್ರಹೇಣ, ಪರಮಾನುಗ್ರಹದಿಂದ ಅವನಿಗೆ ಸ್ವಪ್ನ ಕೊಡ್ತಾನಂತೆ. ತಸ್ಯ ಆನಂದದಾನಾಯ, ಅವನಿಗೆ ಒಳ್ಳೆ ಆನಂದ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನಂತೆ. ಆನಂದ ಯಾವುದ್ರಾಗ ಬರುತ್ತೆ, ಎಲ್ಲಿ ಬರುತ್ತೆ ಅಂದ್ರೆ ಸುಷುಪ್ತಿಯಲ್ಲಿ ಬರುತ್ತೆ. ಸುಷುಪ್ತಿಯಲ್ಲಿ ಬರುತ್ತಷ್ಟೇ ಹೊರತು ವಿಶೇಷವಾಗಿ ಗಾಢ ನಿದ್ರೆಯಲ್ಲಿ ಆನಂದ ಬರುತ್ತೆ. ಸುಷುಪ್ತಿಯನ್ನ ಕೊಡ್ಲಿಕ್ಕಾಗಿ ಜೀವನನ್ನ ಕರಕೊಂಡು ಎಲ್ಲಿಗೆ ಬರುತ್ತಾನೆ ಅಂದ್ರೆ ಕಂಠದೇಶಕ್ಕೆ ಬರುತ್ತಾನೆ. ಜೀವ ಮಾದಾಯ ಹೃದಯ ಸ್ಥಾನಂ ಗಚ್ಚನ್ ಅಂತ ಹೇಳ್ತಾರೆ. ಜೀವನನ್ನ ಕರಕೊಂಡು ಹೃದಯ ಸ್ಥಾನಕ್ಕೆ ಬರೋದು, ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ. ದೇವ ಸುಷುಪ್ತಿಯಲ್ಲಿ ಒಳ್ಳೆ ಸುಖವನ್ನ ಜೀವನಿಗೆ ಕೊಡ್ಲಿಕ್ಕೆ, ಸುಷುಪ್ತಿಯಲ್ಲಿ ಜೀವನಿಗೆ ಒಳ್ಳೆ ಸುಖವನ್ನ ಕೊಡ್ಲಿಕ್ಕೆ ಏನು ಮಾಡ್ತಾನೆ? ನಮಗ್ ಗೊತ್ತಿದ್ದೇನು, ವಿಶ್ವ ತೈಜಸ ಬರ್ತಾನೆ, ತೈಜಸ ಪ್ರಾಜ್ಞನ ಹತ್ರ ಬರ್ತಾನೆ, ಇದು ಗೊತ್ತು. ಆದರೆ ಜೀವಮಾದಾಯ, ಜೀವನನ್ನ ಕರಕೊಂಡು ಹೃದಯ ಸ್ಥಾನಕ್ಕೆ ಬರುತ್ತಾನೆ, ಮಧ್ಯೆ ಮಾರ್ಗದಲ್ಲಿ ಕಂಠಸ್ಥಾನಕ್ಕೆ ಬರುತ್ತಾನೆ. ತೈಜ ವಿಶ್ವ ತೈಜಸನತ್ರೆ ಬಂದು ಪ್ರಾಜ್ಞನತ್ರೆ ಬರುತ್ತಾನೆ. ಹೇಗೆ? ಜೀವನನ್ನ ಕರಕೊಂಡು ಅಂತ. ಜೀವನನ್ನ ಕರಕೊಂಡು ಕಂಠಕ್ಕೆ ಬಂದು ನಂತರ ಹೃದಯಕ್ಕೆ ಬರುತ್ತಾನೆ. ಜೀವ ಎಲ್ಲಿರೋದು? ಮತ್ತೆ ಅದೇನಿದು ಹೇಳ್ತಾ ಇದ್ದಾರಲ್ಲ, ಜೀವನನ್ನ ಕರಕೊಂಡು ಕಂಠಕ್ಕೆ ಬರ್ತಾನೆ, ಕಂಠದಿಂದ ಹೃದಯಕ್ಕೆ ಬರ್ತಾನೆ. ಹಾ, ಅರ್ಥ ಆಯ್ತಲ್ವಾ? ಜೀವನ ಪ್ರಕಾಶ ಎಲ್ಲಾ ಕಡೆ ಹರಡುತ್ತೆ. ಜೀವನ ದೀಪಕ್ಕೂ ದೀಪದ ಪ್ರಕಾಶಕ್ಕೂ ಭೇದ ಇಲ್ಲ, ಹಾಗೆ ಜೀವನಿಗೂ ಜೀವನ ಪ್ರಕಾಶಕ್ಕೂ ಭೇದ ಇಲ್ಲ. ಹಾಗೆ ಜೀವನ ಪ್ರಕಾಶ ಹರಡಿದರೆ ವಿಶ್ವ ಆ ಪ್ರಕಾಶವನ್ನ ಹಿಡಿದು ಕಂಠಕ್ಕೆ ತಂದರೆ, ಅಂದ್ರೆ ಮನೋಮನಸ್ಸಿನವರೆಗೆ ತಂದರೆ ಸ್ವಪ್ನ. ಆ ಪ್ರಕಾಶವನ್ನ ಹಿಡಿದು ಜೀವನ ಒಳಗೇ ತಂದು ಬಿಟ್ಟರೆ ಸುಷುಪ್ತಿ. ಪುನಃ ಕ್ಷಣದಲ್ಲಿ ಪುನಃ ಕಂಠದವರೆಗೂ ಬರುತ್ತೆ, ಕ್ಷಣದಲ್ಲಿ ಮತ್ತು ಇಡೀ ಶರೀರ ವ್ಯಾಪಿಸುತ್ತೆ. ಅಂದ್ರೆ ಈ ಯಾವುದು ಫ್ಲಿಕರಿಂಗ್ ಲೈಟ್ಸ್ ಇರುತ್ತಾ ಇಲ್ಲ, ಅದು ಒಂದು ಕ್ಷಣ ಇದಾಗತ್ತೆ ಹೋಗುತ್ತೆ, ಪ್ರಕಾಶ ಬರ್ತಾ ಇರುತ್ತೆ ಹೋಗುತ್ತೆ. ಇನ್ನಾ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಜೀವನ ಪ್ರಕಾಶ ಬರುತ್ತೆ ಹೋಗ್ತಾ ಇರುತ್ತೆ, ಬರುತ್ತೆ ಹೋಗ್ತಾ ಇರುತ್ತೆ. ಈ ತರ ಭಗವಂತ ಮಾಡುತ್ತಾನೆ. ಹಾಗಾದರೆ ಇವ ಶಬ್ದ ಸರಿ ಹೋಯಿತು. ಜೀವನನ್ನ ಕರಕೊಂಡು ಅಂದ್ರೆ ಜೀವನ ಪ್ರಕಾಶವನ್ನ ಕರಕೊಂಡು ಕಣ್ಣಿಂದ ಕಂಠಕ್ಕೆ, ಕಂಠದಿಂದ ಹೃದಯಕ್ಕೆ ಬರುತ್ತಾ ಮಧ್ಯೆ ವಿಶೇಷವಾಗಿ ಕಂಠಸ್ಥಾನದಲ್ಲಿ ಇದ್ದುಕೊಂಡು ಇವನಿಗೆ ನಾನಾ ವಿಧ ಪದಾರ್ಥಗಳ ದರ್ಶನ ಸುಖ ದುಃಖ ಉಣಿಸಬೇಕು ಅಂತ ದೇವರ ಸಂಕಲ್ಪ ಹೇಳಿದೆ. ಅದ ಕಾರಣ ನಾನಾ ಜನ್ಮದ ಕರ್ಮ ಉಣಿಸಬೇಕು ಎಂಬ ಸಂಕಲ್ಪದಿಂದ ಏನು ಮಾಡುತ್ತಾನೆ ಅಂದರೆ ಕಂಠಸ್ಥಾನಂ ಪ್ರಾಪ್ಯ ತತ್ರೈವ ಕಿಂಚಿತ್ ಕಾಲಂ ಸ್ಥಿತ್ವಾ, ಸ್ವಲ್ಪ ಕಾಲ ಅಲ್ಲಿದ್ದುಕೊಂಡು ಕಂಠಸ್ಥಾನದಲ್ಲಿ ಸಂಸ್ಕಾರೋಪಾದಕಾನ್, ಕೇವಲ ಆತ್ಮೇಚ್ಛೈವ ಸಂಸ್ಕಾರೋಪಾದಕಾನ್ ಉಪಾದಾನಕಾನ್ ಕರಿತುರಕಾದಿ ಪದಾರ್ಥಾನ್ ನಿರಮಾಯ, ನಮ್ಮ ಹಿಂದಿನ ಸಂಸ್ಕಾರದಿಂದ ಆನೆ ಕುದುರೆ ಮೊದಲಾದ ನಾನಾ ಪದಾರ್ಥಗಳು ನಿರ್ಮಾಣ ಮಾಡಿ ಅಲ್ಲಿ ತತ್ತತ್ ಸತ್ತ ಪ್ರವೃತ್ತಿಯಾದಿ ಪ್ರಧಾನಾಯ ಸ್ವಯಂಭಿ ಪ್ರಾದುರ್ಭೂಯ, ಆ ಸ್ವಪ್ನದಲ್ಲಿ ನಿರ್ಮಿತ ಆದಂತಹ ಪದಾರ್ಥಗಳಲ್ಲಿ ತಾನೇ ಒಳಗೆ ನಿಂತು ಆಟ ಆಡಿಸಿ ಜೀವನಿಗೆ ಜೀವಸ್ಯ ತತ್ ಪ್ರತ್ಯಯಂ ಪ್ರದಾಯ ಅಂದರೆ ಆ ತಿಳುವಳಿಕೆ ಜೀವನಿಗೆ ಕೊಟ್ಟು ವಿಹರ್ತುಂ ಇಚ್ಛತಿ, ಭಗವಂತ ವಿಹಾರ ಮಾಡಬೇಕು ಅಂತ ಇಚ್ಛಾ ಪಡ್ತಾನೆ. ಆಯಾ ಪದಾರ್ಥಗಳ ಜೊತೆಗೆ ಜೀವನಿಗೆ ತೋರಿಸಿ ಆಡಿಸಿ ಏನು ಮಾಡಿಸಿ ಉಣಿಸ್ತಾನೋ ತಿರುಗಿಸ್ತಾನೋ ಕೈಕಾಲು ಕತ್ತರಿಸಿ ದುಃಖ ಪಡಿಸ್ತಾನೋ ಏನು ಬೇಕಾದರೂ ಸರಿ ಅವ ಮಾಡಿಸಬೇಕು ಅಂತ ಅಂದುಕೊಂಡು ಇವನನ್ನ ಕಂಠ ಪ್ರದೇಶದಲ್ಲಿ ಇಟ್ಟು ಭಗವಂತ ನಾನಾ ಪದಾರ್ಥಗಳ ದರ್ಶನ ಮಾಡಿಸಲಿಕ್ಕೆ ಇಚ್ಛಾ ಪಡ್ತಾನೆ. ಪಟ್ಟಾಗೇನಾಗುತ್ತೆ ಅಂತ ಹೇಳ್ತಾರೆ, ಅವಾಗೆ ದಕ್ಷಿಣಾಕ್ಷಿ ಸ್ಥಿತ ವಿಶ್ವ ಹೇಳ್ತಾರೆ. ದಕ್ಷಿಣಾಕ್ಷಿಯಲ್ಲಿ ಬಲಗಣ್ಣಿರುವಂತಹ ವಿಶ್ವ ಏನು ಮಾಡುತ್ತಾನೆ ಅಂದರೆ ಶ್ರೋತ್ರ ಶ್ರೋತ್ರಾದಿ ಜ್ಞಾನೇಂದ್ರಿಯೇಷು ವಾಗಾದಿ ಕರ್ಮೇಂದ್ರಿಯೇಷು ಶರೀರೇ ಚ ತತ್ರ ತತ್ರ ಅವಸ್ಥಿತಾನಿ ವಾಸುದೇವಾದಿ ರೂಪಾಣಿ ಆದಾಯ ತೈರೇತಿ ಭೂಯ. ಎಚ್ಚರ ಕಾಲದಲ್ಲಿ ಎಲ್ಲಾ ಇಂದ್ರಿಯಗಳಲ್ಲಿ ನಮ್ಮ ಪ್ರಕಾಶ ಸೇರುತ್ತಲ್ಲ, ಅಲ್ಲಲ್ಲಿ ಭಗವದ್ ರೂಪಗಳು ನಿಂತು ಆ ಪ್ರಕಾಶದ ಮೂಲಕವೇ ಎಲ್ಲ ಕೆಲಸ ಮಾಡಿಸ್ತಾ ಇರ್ತಾರಲ್ಲ, ಈಗ ಆ ಪ್ರಕಾಶವನ್ನ ತೆಗೆಯೋ ಕಾಲಕ್ಕೆ ಅಲ್ಲಲ್ಲಿ ಇಂದ್ರಿಯಗಳಲ್ಲಿ ನಿಂತ ತನ್ನ ವಾಸುದೇವಾದಿ ಎಲ್ಲಾ ರೂಪಗಳನ್ನ ವಿಶ್ವ ತನ್ನಲ್ಲಿ ಐಕ್ಯ ಮಾಡಿಕೊಂಡು ಆ ಜಾಗಗಳನ್ನ ಖಾಲಿ ಮಾಡಿ ಆ ರೂಪಗಳಿಂದ ತಾನು ಐಕ್ಯವಾಗಿ ಪ್ರಕಾಶವನ್ನ ಹಿಡಿದುಕೊಂಡು ತಾನು ಬರ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ ಇಲ್ಲಿ, ತಥಾ ಅಧಿಷ್ಠಾನಭೂತಾನಿ ಜೀವರೂಪಾಣಿ ಚ ಏಕೀಕೃತ್ಯ, ಜೀವರೂಪಗಳನ್ನು ಏಕ ಮಾಡುತ್ತಾನಂತೆ. ಏನಿದು ಜೀವರೂಪಗಳು ಅಂದರೆ, ಅದಕ್ಕೆ ನಿದ್ದೆ ಬರ್ತಾ ಇದೆಯಾ? ಜಾಗರ ಸ್ವಪ್ನಗಳು ವರಭೋಗಿ ಶಯನನು ಬಹುಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಇಚ್ಛರೀರವನು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿಗೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಏರಿಸುವ. ಅರ್ಥ ಏನು? ಪದ್ಯ ಗೊತ್ತಾಯಿತು, ಅರ್ಥ ಗೊತ್ತಾಗಲಿಲ್ಲ. ಹೇಳ್ತಾರೆ ಈಗ ನೀರಿದೆ, ನೀರನ್ನ ಕೆಳಗೆ ಪಂಪ್ ಮಾಡ್ತಾ ಇದ್ದಾರೆ, ಅದೊಂದು ಟ್ಯಾಂಕಿಗೆ ಬಂದು ಆ ಟ್ಯಾಂಕಿಂದ ನಾನಾ ಪೈಪ್ಗಳಲ್ಲಿ ಹೋಗಬೇಕು. ಪಂಪ್ ಹಾಕಿದ ಕೂಡಲೇ ಬಂದ ನೀರು ಹೇಗಾಗ್ತಾ ಇದೆ, ಇಡೀ ಮನೆಯೆಲ್ಲ ಚಲ್ತಾ ಇಲ್ಲ, ಬಂದು ಒಂದು ಪೈಪಲ್ಲಿ ಇನ್ನೊಂದು ಪೈಪಲ್ಲಿ ಇನ್ನೊಂದು ಪೈಪಲ್ಲಿ ಹಾಗೆ ಹೋಗ್ತಾ ಇದೆ. ಅಂದ್ರೆ ನೀರನ್ನು ಏನು ಮಾಡಿದ್ವಿ, ವಿಭಾಗ ಮಾಡಿದ್ವಿ, ವಿಭಾಗ ಮಾಡಿ ಪೈಪ್ಗಳಲ್ಲಿ ಕಳಿಸಿದ್ವು. ಮತ್ತ ಅಂದುಕೊಂಡ್ರು ಎಲ್ಲ ರಿವರ್ಸ್ ಬರಬೇಕು ಅಂದ್ರೆ ಅಲ್ಲಿರೋ ಟ್ಯಾಪ್ ಕ್ಲೋಸ್ ಮಾಡಿದ ಕೂಡಲೇ ಎಲ್ಲಾ ಸೇರಿ ಒಂದೇ ಟ್ಯಾಂಕಿಗೆ ಬಂತು. ಹಾಗೆ ಜೀವನ ಈ ಪ್ರಕಾಶವನ್ನ ತುಂಡು 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 ಮಾಡಿ ನೋಡಿ, ಕೈಗೂ ಕಾಲಿಗೂ ಮಧ್ಯೆ ಗ್ಯಾಪ್, ಇದೊಂದು ಪೈಪು, ಇದೊಂದು ಪೈಪು, ಕಾಲೊಂದು ಪೈಪು, ಕೈಯೊಂದು ಪೈಪು, ತಲೆ ಎಲ್ಲ ಇದೆಯಲ್ಲ, ಎಲ್ಲಾ ಕಡೆ ನೀರು ಪಂಪ್ ಮಾಡಿದ್ರೆ ಪೈಪ್ಗಳಲ್ಲಿ ಹೇಗೆ ಹೋಗ್ಬೇಕು. ಜೀವನ ಪ್ರಕಾಶ ಇಡೀ ಕೈಗಳ ಮಧ್ಯೆ ಕಾಲುಗಳ ಮಧ್ಯೆ ಇಲ್ಲ, ಕೈಗಳಲ್ಲಿ ಕಾಲುಗಳಲ್ಲಿ ಇದೆ. ಹಾಗಾದ್ರೆ ಅದು ಕೈಗಳಲ್ಲಿ ಮಾತ್ರ ಹೋಗ್ಬೇಕಾದ್ರೆ ತುಂಡು 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 ಮಾಡಿ ಎಲ್ಲ ಕಡೆ ಇಟ್ಟ ಪ್ರಕಾಶವನ್ನ. ಈ ಅದಕ್ಕೆ ನಿರಂಶ ಜೀವನ ಚಿಚ್ಚದೀರವನು ವಿಭಾಗ ಗೈಸಿ ಎಲ್ಲ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿಸಿ ಭೋಗವಿತ್ತು ಎಚ್ಚರ ಕಾಲದಲ್ಲಿ ಆ ಸ್ವಪ್ನಗಳು ಸ್ವಪ್ನದಲ್ಲಿ ಏನು ಮಾಡುತ್ತಾನೆ ಅಂದರೆ ಎಲ್ಲ ಆ ವಿಭಾಗವಾದ ಚಿಚ್ಚರೀರ ಅಂದ್ರೆ ಪ್ರಕಾಶವನ್ನ ಸೆಳೆದು ಆ ಕಂಠಸ್ಥಾನಕ್ಕೆ ತಂದು ಬಿಡುತ್ತಾನೆ, ಅಲ್ಲಿಂದ ಒಳಗೆ ಇಟ್ಬಿಡುತ್ತಾನೆ. ಇಷ್ಟು ನಡೀತಾ ಇದೆ. ಈ ವಾಟರ್ ಫ್ಲೋ ಚಿಕ್ಕ ಚಿಕ್ಕ ಐಟಮ್ಸ್ ಇರುತ್ತಲ್ಲ, ಯಾವುದು ಈ ಶೋಕೇಸಲ್ಲಿ ಇಟ್ಟಿರ್ತಾರೆ, ನೀರು ಸರಳಂತ ಹೋಗ್ತಾ ಇರೋದು ಮತ್ತ ಹಿಂದೆ ಬರ್ತಾ ಇರುತ್ತೆ, ಆ ಹೋಗೋ ಕಾಲಕ್ಕೆ ಆ ಪೈಪ್ಗಳಲ್ಲೇ ಹೋಗುತ್ತೆ ಮತ್ತ ಹೇಗೆ ಬರುತ್ತೆ. ಹಾಗೆ ಭಗವಂತ ಮಾಡುತ್ತಾ ಇದ್ದಾರೆ. ಹೋಗೋ ಕಾಲಕ್ಕೆ ಏನಾಯ್ತು, ನೀರು ಒಂದೇ ಸಮಯ ಎಲ್ಲ ಕಡೆ ಚೆಲ್ತಾ ಇಲ್ಲ, ವಿಭಾಗವಾಗಿ ಹೋಗಿ ಪುನಃ ತಿರುಗಿ ಅದೇ ವಿಭಾಗಗಳೆಲ್ಲ ಒಂದು ಕಡೆ ಸೇರುತ್ತಾ ಇದೆ. ಆ ತರ ಜೀವನಿಗೆ ಮಾಡುತ್ತಾನಲ್ಲ, ಹಾಗೆ ಹೇಳ್ತಾ ಇದ್ದಾರೆ. ತಾನು ಈ ಜೀವನನ್ನ ನಾನಾ ಕಡೆ ಭಾಗ ಮಾಡಿ ಇಟ್ಟು ಅವನ ಪ್ರಕಾಶವನ್ನ ಅದರೊಳಗೆ ತನ್ನ ರೂಪಗಳನ್ನು ಇಟ್ಟು ಆಟ ಆಡಿಸಿ ಆ ರೂಪಗಳನ್ನು ತಾನು ತಗೊಂಡು ಆ ಪ್ರಕಾಶವನ್ನ ತಿರುಗಿ ಎಲ್ಲ ರೂಪಗಳ ಜೀವನ ಪ್ರಕಾಶವನ್ನ ಏಕೀಕರಣ ಮಾಡಿ ಕಂಠಸ್ಥಾನಕ್ಕೆ ತರುತ್ತಾನೆ. ಉಪರತಿ ಅಂದ್ರೆ ಇಂದ್ರಿಯಗಳು ಕೆಲಸ ಮಾಡದೇ ಇರುವುದು ಉಪರತಿ. ಇದು ಜೀವನ ಪ್ರಕಾಶವೇ ಸೆಳೆದು ಬಿಡುತ್ತಾರೆ, ಐಕ್ಯ ಮಾಡುತ್ತಾರೆ. ಹೇಳ್ತಾ ಇದ್ದಾರೆ, ಜೀವ ರೂಪಾಣಿಚ ಏಕೀಕೃತ್ಯ, ಜೀವನ ರೂಪಗಳು ಇಲ್ಲೆಲ್ಲದ ಏಕೀಕೃತ್ಯ ಕಂಠಸ್ಥಾನಂ ಗಚ್ಚನ್, ಕಂಠಕ್ಕೆ ಹೋಗ್ತಾ ಎಷ್ಟು ನಮಗೆ ಸ್ಥಿತಿ, ಎಚ್ಚರ ಸ್ವಪ್ನ ಸುಷುಪ್ತಿ, ಜಾಗ್ರತ ಸ್ವಪ್ನ ಸುಷುಪ್ತಿ ಇಲ್ಲ, ಇನ್ನ ಎರಡಿವೆ ಅಂದ್ರೆ ಉಭಯಾವಸ್ಥಾ ಅಂತ ಒಂದು. ಯಾವುದು ಅಂದ್ರೆ ಇನ್ನ ಸ್ವಪ್ನಕ್ಕೆ ಬರಲಿಲ್ಲ, ಎಚ್ಚರ ಪೂರ್ತಿ ಇಲ್ಲ, ಮಲಕೊಂಡಾಯಿತು, ಇನ್ನ ಸ್ವಪ್ನ ಬೀಳ್ತಾ ಇದೆ ಆದರೆ ಎಚ್ಚರವೂ ಇದೆ ಮಧ್ಯೆ. ಹಾಗೆ ಚೂರು ಸ್ವಪ್ನಕ್ಕೂ ಟಚ್ಚಿದೆ, ಎಚ್ಚರಕ್ಕೂ ಟಚ್ಚಿದೆ. ಅಂದರೆ ನಿದ್ದೆಯಲ್ಲಿ ನಡ್ಕೊಂಡು ಹೋಗೋದು, ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಅಲ್ಲಿ ಮಾಡ್ತಾ ಇರ್ತಾರಲ್ಲ, ಅವನ ಕೇಳಿದರೆ ಮಲಗಿದ್ದೆ ಅಂತ ಹೇಳುತ್ತಾರೆ, ಆದರೆ ಹೊರಗಿನ ಇಂದ್ರಿಯಗಳ ವ್ಯಾಪಾರವೂ ನಡೀತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೋಗ್ತಾ ಶ್ರೋತ್ರಾದಿಭಿ ಬಹಿಹಿ ಶಬ್ದಾದಿ ಜ್ಞಾನಂ ಜನಯತಿ ಜೀವಸ್ಯ. ಮಲ್ಕೊಂಡಿರ್ತೀವಿ, ಪಕ್ಕದಲ್ಲಿ ಹೇಳಿದ ಮಾತುಗಳೆಲ್ಲ ಕೆಣಿಸ್ತಾ ಇರುತ್ತೆ, ಹೌದಾ? ಪಕ್ಕದಲ್ಲಿ ಅಲ್ಲಿ ನೋಡಿ ಬಹಳ ಚೆನ್ನಾಗಿರುತ್ತೆ, ಪಕ್ಕದಲ್ಲಿ ಕೂತವರು ಏನೋ ಶಬ್ದಗಳು ಮಾಡ್ತಾ ಇರ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ, ಅದು ಈ ಜೀವನಕ್ಕೆ ಕೇಳಿಸ್ತಾ ಇರುತ್ತೆ. ಆ ಕೇಳಿಸಿದಾಗ ಸ್ವಪ್ನದಲ್ಲಿ ಆ ಶಬ್ದಗಳು ಬೇರೆ ಕೇಳಿಸ್ತಾ ಇರುತ್ತೆ, ಇದೇ ಶಬ್ದ ಬೇರೆ ಬರ್ತಾ ಇರ್ತಾರೆ ಸ್ವಪ್ನದಲ್ಲಿ, ಯಾರೋ ಮಾಡಿದಂತೆ ಏನೋ ಮಾಡಿದಂತೆ ಇರುತ್ತೆ. ಅವಾಗ ಎಂದು ಹೇಳ್ತಾರೆ, ನಮ್ಮ ಸ್ವಪ್ನದಲ್ಲಿ ಈ ಶಬ್ದ ಬರ್ತಾ ಇತ್ತು ಅಂದ್ರೆ ಪಕ್ಕದ ನಾನೇ ಮಾಡ್ತಾ ಇದ್ದೆ ಅಲ್ವಾ. ಅದರಿಂದ ಎಚ್ಚರ ಇಲ್ಲ, ಒಂದು ವೇಳೆ ಇವನೇ ಮಾಡೋದು ಇವನು ಗೊತ್ತಾಗಿದ್ರೆ ಗೊತ್ತಾಗ್ತಿತ್ತು, ಇಲ್ಲ ಏನಾಗ್ತಾ ಇದೆ, ಸ್ವಪ್ನ ಬೀಳತಾ ಇದೆ, ದೇವ ಈ ಶಬ್ದ ಅರ್ಧ ಆ ಇಂದ್ರಿಯದಿಂದ ಕೇಳುವಂತೆ ಮಾಡಿ ಸ್ವಪ್ನದಲ್ಲಿ ಅದು ಬೇರೆ ರೀತಿ ಬರುವಂತೆ ಟ್ರಾನ್ಸ್ಮಿಟ್ ಮಾಡಿಬಿಡ್ತಾನೆ. ಎಂಥ ಚೆನ್ನಾಗಿರುತ್ತೆ, ಇದನ್ನು ಉಭಯಾವಸ್ಥಾ ಹೇಳ್ತಾ ಇದ್ದಾರೆ. ನಾಳೆ ನೋಡೋಣ. ಶ್ರೀಕೃಷ್ಣ ಅಂತ.